சஞ்சீவயத்யகிலசக்திதரஸ்வதாம்னா அன்யாம்ஸ்ய ஹஸ்தசரணஸ்ரவணத்வகாதீன் ப்ராணான் நமோ பகவதே புருஷாய துப்யம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்திஹி சதா தஸ்மை ஹரயே குரவே நம. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்பாய ச நமோ நம. ஓம் ஜன்மாத்யஸ்யதோன்மயாதிதரதஸ்யாத்யேஷ்வபிக்னஸ்வராட் தேனே ப்ரஹ்மஹ்ருதாய ஆதிகவயே முஹ்யந்தியம் சூரயஹ தேஜோ வாரிப்ருதாம் யதா விநிமயோ யத்ர த்ரிஸர்கோ மிருஷா தாம்னா ஸ்வேன சதா நிரஸ்தபுஹகம் சத்யம் பரம் தீமஹி. ஸ்ருஷ்டிஸ்தித்யப்யேஹா நேதி ருஷிதமோ பந்தமோக்ஷாஸ்ய யஸ்மாத் கஸ்ய ஸ்ரீ ப்ரஹ்மருத்ர ப்ரபிருதி சுரநர த்வீஷசத்ராத்மகஸ்ய விஷ்ணோர்வஸ்தா சமஸ்தாஹ சகலகுணநிதிஹி சர்வதோஷவ்யபேதஹ பூர்ணானந்தோ அவ்யயோயோ குருரபி பரமஹ சிந்தயே தம் மகாந்தம். நாராயணவர்ம நாராயண கவச பிடிக்கு அதர பிராரம்ப பாகங்கள் நோடிதேவே. ஸ்ரீமத் பாகவத புராணத்தில் வந்திருத்தக்கந்த அத்தியந்த அபூர்வவாத எல்லவோ அபூர்வவே, ಅದರಲ್ಲಿ ನಿತ್ಯ ಪಠನೆಗೆ ಅತ್ಯಂತ ಉಪಯುಕ್ತವಾದಂತಹ ಕೆಲವು ಭಾಗಗಳಲ್ಲಿ ನಾರಾಯಣ ವರ್ಮ ಅತಿ ಶ್ರೇಷ್ಠವಾಗಿರತಕ್ಕಂಥದ್ದು. ನಮ್ಮ ಸುಖಿ ಜೀವನಕ್ಕೆ, ಸುಭದ್ರವಾದ ಜೀವನಕ್ಕೆ ಒಂದು ಕವಚವನ್ನಾಗಿ ಶ್ರೀ ವೇದವ್ಯಾಸ ದೇವರು ಅನುಗ್ರಹ ಮಾಡಿರತಕ್ಕಂಥ ಭಾಗ ಈ ನಾರಾಯಣ ಕವಚ. ಅಲ್ಲಿ ದೇವತೆಗಳಿಗೆಲ್ಲ ಒಂದು ವಿಶಿಷ್ಟವಾದ ಆಪತ್ತು ಬಂತು. ಅದಕ್ಕೆ ಕಾರಣ ಗುರು ಅಂತಕ್ಕಂಥ ಹೆಸರಿನ ಬೃಹಸ್ಪತಿ ಆಚಾರ್ಯರಿಗೆ ಅವರು ಮಾಡಿದಂಥ ಒಂದು ಅವಜ್ಞೆ. ಅದರಿಂದ ಅವರು ಬೇಸರಪಟ್ಟರು. ಆಗ ದೈತ್ಯ ಶಕ್ತಿಗಳೆಲ್ಲ ಸ್ವರ್ಗದ ಮೇಲೆ ದಾಳಿ ಇಡಲಿಕ್ಕೆ ಪ್ರಾರಂಭ ಮಾಡಿದರು. ಹತಾಶರಾದ ದೇವತೆಗಳು ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡಿದರು. ಆಗ ಬ್ರಹ್ಮದೇವರು ಅವರಿಗೆ ಹೇಳಿದರು, ಎಂದು ಕೂಡ ಬ್ರಾಹ್ಮಣರು, ಗುರುಗಳು, ವಿಪ್ರರು, ದೇವತೆಗಳು ನಾಲ್ಕು ಜನಗಳ ವಿರುದ್ಧ ಎಂದೂ ಹೋಗಬಾರದು. ಅವರಿಗೆ ಮಾಡ್ತಕ್ಕಂಥ ಸ್ವಲ್ಪ ಅವಮಾನವಾಗಿದ್ದರೂ ಕೂಡ ನಮಗೆ ಅತ್ಯಂತ ಅನರ್ಥಕ್ಕೆ ಕಾರಣವಾಗುತ್ತೆ. ಈಗ ಅಂಥ ಪ್ರಸಂಗ ಒದಗಿದೆ, ಇದು ಮಾಡಬಾರದಾಗಿದ್ದ ಪ್ರಸಂಗ ಆಯಿತು. ಸದ್ಯಕ್ಕೆ ಬೃಹಸ್ಪತ್ಯಾಚಾರ್ಯರು ಬರೋದಿಲ್ಲ, ನೀವು ವಿಶ್ವರೂಪಾಚಾರ್ಯನ ಗುರುಗಳನ್ನಾಗಿ ಮಾಡಿಕೊಳ್ಳಿ, ಅವರು ನಾರಾಯಣ ಕವಚ ಬಲ್ಲವರು, ನಿಮಗೆ ಕಲ್ಯಾಣವಾಗುತ್ತೆ ಅಂತ ಹೇಳಿದರು. ತಕ್ಷಣ ವಿಶ್ವರೂಪಾಚಾರ್ಯರ ಹತ್ರ ಬಂದರು ದೇವತೆಗಳು. ಇಂದ್ರದೇವರ ಅಪೇಕ್ಷೆಯಂತೆ ಅವರು ಒಪ್ಪಿಕೊಂಡು ಪ್ರಾರ್ಥನೆ ಮಾಡ್ತಾರೆ. ಆಗಲೇ ನಾವು ಬರ್ತೇವೆ ಅಂತ ಒಪ್ಕೋತಾರೋ, ಮೊದಲು ಬರೋದಿಲ್ಲ ಅಂತ ಹೇಳಿದರು. ಅರ್ಚಕರಾಗೋದು, ಪುರೋಹಿತರಾಗೋದು, ಕೆಲವು ಕಾರ್ಯಗಳು ಅನರ್ಥಕ್ಕೆ ಕಾರಣ ಅಂತ ಹೇಳ್ತಾರೆ. ಮಠಾಧೀಶರಾಗೋದು, ಅರ್ಚಕರಾಗೋದು, ಪುರೋಹಿತರಾಗೋದು ತುಂಬ ಅಪಾಯಕರವಾದದ್ದು. ಅವರೇ ಹೇಳ್ತಾರೆ ಗರಿಹ ಅಂತ ಕರೆದಿದ್ದಾರೆ, ಅದು ನಿಂದ್ಯವಾಗಿರತಕ್ಕಂಥ ಕೆಲಸ. ಯಾತಕ್ಕೆ ಅಂದರೆ ನಾಯಿ ಜನ್ಮ ಬರೋ ಅಪಾಯ ಇದೆ ಅಂತ ರಾಮಾಯಣದಲ್ಲಿ ಹೇಳ್ತಾರೆ. ಯಾರಿಂಥ ಕಾರ್ಯಗಳನ್ನು ಮಾಡ್ತಾರೋ ನಾಯಿಗಳಾಗೋ ಸಂಭವ ಇದೆ. ಆಗ ಇದಕ್ಕೆ ಸುಮ್ಮನೆ ಭಾಗವತ ಕೇಳಿದವರು ಗಾಬರಿಯಾಗಿ ಬಿಡುತ್ತಾರೆ. ಮೊದಲೇ ಅರ್ಚಕರು ಸಿಗೋದಿಲ್ಲ, ಈಗ ಇನ್ನೂ ಕಡಿಮೆ ಆಗಿಬಿಡಬಹುದು. ಮೊದಲೇ ಪುರೋಹಿತರು ಸಿಗೋ ಇನ್ನೂ ಕಡಿಮೆ ಆಗಿಬಿಡಬಹುದು ಅದು ಹೇಳ್ತಾರೆ. ಹಾಗಲ್ಲ, ಯಾರು ಸರಿಯಾಗಿ ಮಾಡಿಸೋದಿಲ್ಲ ಅವರು ನಾಯಿಗಳಾಗ್ತಾರೆ ಅಂತ. ಯಾರು ಸರಿಯಾಗಿ ಮಾಡಿಸೋದಿಲ್ಲಲ್ಲ ಅವ್ರಿಗೆ ಅಪಾಯ ತಪ್ಪಿದ್ದಲ್ಲ. ಎಷ್ಟೋ ಜನ ಎಷ್ಟು ಆಫೀಸರ್ ಇವತ್ತು ಸಸ್ಪೆಂಡ್ ಮಾಡಿರ್ತಾರೆ, ಆಫೀಸರ್ ಸಸ್ಪೆಂಡ್ ಮಾಡೋದಿಲ್ಲ, ಅಧಿಕಾರ ದುರುಪಯೋಗ ಮಾಡಿಕೊಂಡವ್ರು ಮಾಡ್ತಾರೆ ಆ ರೀತಿಯಾಗಿ. ಒಬ್ಬ ಸಾಮಾನ್ಯ ಮನುಷ್ಯ ಎಷ್ಟು ಭ್ರಷ್ಟಾಚಾರ ಮಾಡಬಹುದು, ಅದಕ್ಕಿಂತ ಹೆಚ್ಚು ಭ್ರಷ್ಟಾಚಾರನ ಅಧಿಕಾರದಲ್ಲಿದ್ದವರು ಮಾಡಬಹುದು. ಅದಕ್ಕೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ. ಅಂತ ಎಚ್ಚರಿಕೆ ಸರ್ಕಾರ ಕೊಡುತ್ತೋ ಬಿಡುತ್ತೋ, ಶಾಸ್ತ್ರ ಹೇಳುತ್ತೆ ಮುಂದಿನಿಂದ ನಾಯಿಯಾಗಿ ಹುಟ್ಟುತ್ತೀರಿ ಎಚ್ಚರಿಕೆ ಅಂತ ಹೇಳಿದಾಗ ಅದಕ್ಕೊಂದು ನಿಯಂತ್ರಣ ಬರುತ್ತೆ. ಅದಕ್ಕೆ ಹೇಳ್ತಾರೆ ಗರಿಹಂ ಪುರೋಹಿತಂ ನಕರೋಮಿ, ನಿಂದ್ಯ ಪುರೋಹಿತವನ್ನು ಮಾಡೋದಿಲ್ಲ. ಇದು ನಿಂದ್ಯ ಪುರೋಹಿತ ಅಲ್ಲ ನಿಮ್ಮದು, ಅದಕ್ಕೆ ಮಾಡ್ತೇನೆ ಅಂತ ಒಪ್ಕೋತಾರೆ. ಈಗ ಅಯೋಗ್ಯರಿಗೆ ಹೇಳ್ತಾರೆ ಅಯಾಜ್ಯ ಯಾಜನ ಅಂತ ಒಂದು ಮಾತಿದೆ. ಅಯಾಜ್ಯ ಯಾಜನ, ಯಾರ ಕೈಲಿ ಯಾಗವನ್ನು ಮಾಡಿಸಬಾರದು ಅವ್ರ ಕೈಲಿ ಯಾಗ ಮಾಡಿಸಿದರೆ ಮಾಡಿಸಿದವರಿಗೂ ಪಾಪ ಬರುತ್ತೆ ಅಂತ ಹೇಳ್ತಾರೆ. ಮಾಡಿದವನಿಗೆ ಸಿದ್ಧಿ ಇಲ್ಲ, ಮಾಡಿಸಿದವರಿಗೂ ಪಾಪ ಇದೆ, ಅದು ಶೇರ್ ಬರುತ್ತೆ. ನೀವು ಮಹಾನುಭಾವರು, ನಿಮ್ಮಿಂದ ಮಾಡಿಸೋ ಯಾವ ತಪ್ಪು ಇಲ್ಲ, ಬರ್ತೇನೆ ಅಂತ ಒಪ್ಕೊಳ್ತಾರೆ. ಉತ್ತರ ಅಲ್ಲೇ ಇದೆ. ಗರ್ಹ್ಯವಾದ ರೀತಿಯಲ್ಲಿ ಮಾಡೋದಾದರೆ ಊರನ್ನು ಮಾಡಬಾರದು, ಸರಿಯಾಗಿ ರೀತಿಯಲ್ಲಿ ಮಾಡೋದಾದರೆ ತಪ್ಪದೇ ಮಾಡಬೇಕು. ಮಾಡ್ತೇನೆ ಅಂತ ಒಪ್ಕೋತಾರೆ. ನಾರಾಯಣ ಕವಚನ ಉಪದೇಶವನ್ನು ಮಾಡ್ತಾರೆ. ಅವರು ಹಾಗೆ ರಕ್ಷಣೆ ಮಾಡ್ತೇನೆ ಅಂತ ಹೇಳೋದಿಲ್ಲ. ನಾರಾಯಣ ಕವಚ ಕಲಿದೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಇದು ವಿದ್ಯಾರ್ಥಿ ಓದಿ ಪಾಸಾಗು ಅಂತ ಹೇಳಬೇಕೆ ಹೊರತು ನಾನೇ ಪಾಸ್ ಮಾಡಿಸ್ತೇನೆ ಬಿಡಿ ಅಂತ ಹೇಳಬಾರ್ದು. ಅದಕ್ಕೆ ನಾರಾಯಣ ಕವಚ ಹೇಳಿಕೊಟ್ಟು ಅವರು ತಯಾರು ಮಾಡಿ ಅವರಿಂದ ಸಾಧನೆ ಮಾಡಿಸ್ತಾರೆ. ಇದು ದೊಡ್ಡ ಜಾಣತನ. ಭಾಗವತ ಪುರಾಣ ಕೇಳಿದಾಗ ಎಷ್ಟು ಧರ್ಮ ಸೂಕ್ಷ್ಮಗಳು ಗೊತ್ತಾಗುತ್ತೆ ಅಂದರೆ ಉದ್ದಕ್ಕೂ ಗೊತ್ತಾಗೋದು ಅದೇನೆ. ಶಾಸ್ತ್ರಗಳು ಎಲ್ಲೆಲ್ಲೋ ಧರ್ಮೋಪದೇಶ ಅಂತ ತಿಳ್ಕೊಳ್ಬಾರ್ದು. ಉದ್ದಕ್ಕೂ ಧರ್ಮೋಪದೇಶ ತುಂಬಿ ತುಳುಕ್ತಾ ಇರುತ್ತೆ. ನಿದರ್ಶನವನ್ನಾಗಿ ನಾರಾಯಣನ ಸ್ತೋತ್ರ ಮಾಡಬೇಕು, ಅವನೇ ನಮಗೆ ಕವಚ. ನಾರಾಯಣ ಕವಚ ಅಂತ ಮಂತ್ರ, ನಾರಾಯಣನೇ ಕವಚ ಅನ್ನೋದೇ ಒಂದು ಮಂತ್ರ. ನಾರಾಯಣ ನಮಗೆ ಕವಚವಾಗಿದ್ದಾನೆ, ರಕ್ಷಕನಾಗಿದ್ದಾನೆ. ಆಚಾರ್ಯ ಮಾತನ್ನು ಹೇಳ್ತಾರೆ, ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೇ ಘೋರೇ ಪತಂತಿ ತೇತದ್ಭುತಂ. ಕೃಷ್ಣಾವರ್ತ ಮಾಡೋದ್ರಲ್ಲಿ ಆಚಾರ್ಯರ ಮಾತಿದೆ. ನಾರಾಯಣ ಅನ್ನೋ ಮಂತ್ರ ಇದೆ, ಹೇಳಲಿಕ್ಕೆ ನಾಲಿಗೆ ಇದೆ, ಇಷ್ಟಾದ ನರಕದಲ್ಲಿ ಬಿಡ್ತಾರಲ್ಲ, ಏನು ಆಶ್ಚರ್ಯ ಅಂತ ಹೇಳ್ತಾರೆ. ಅಂದರೆ ರಕ್ಷಕವಾದ ನಾರಾಯಣ ಕವಚ ಇರಬೇಕಾದ್ರೆ, ನಾರಾಯಣ ಮಂತ್ರ ಇರಬೇಕಾದ್ರೆ ಹೇಳದೆ ಹೋಗೋದು ಎಷ್ಟು ಮೂರ್ಖತನ ಅಂತ ಅದಕ್ಕೆ ಅರ್ಥ. ನಾರಾಯಣನ ಕವಚ ಅಷ್ಟು ತಿಳ್ಕೊಂಡ್ರು ನಮ್ಮ ಜೀವನದಲ್ಲಿ ಕಲ್ಯಾಣ. ವಿಶೇಷವಾಗಿ ಬೇಕು ಅಂದರೆ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ನಾರಾಯಣನನ್ನ ಹರಿರ್ವಿದಧ್ಯಾತ್ಮಮ ಸರ್ವರಕ್ಷಾಂ ನ್ಯಸ್ತಾಂಘ್ರಿ ಪದ್ಮಃ ಪತಗೇಂದ್ರ ಪೃಷ್ಠೆ. ಗರುಡಾರೂಢನಾದ ಶ್ರೀಹರಿ ನಮ್ಮನ್ನ ಸರ್ವರಕ್ಷಾಂ ಎಲ್ಲ ವಿಧದ ರಕ್ಷಣೆಯನ್ನು ಕೊಡಲಿ ಅಂತ ಸಾಮಾನ್ಯ ಆಕಾರಣ ಹೇಳಿ ಈ ರೂಪದ ಚಿಂತನೆ. ಅಷ್ಟಗುಣ ಅಷ್ಟಬಾಹು, ಎಂಟು ಗುಣಗಳು ಎಂಟು ಕೈಗಳು. ಪರಮಾತ್ಮ ಅನಂತ ಕೈಗಳು ಅನಂತ ಗುಣಗಳು, ಎಲ್ಲ ಚಿಂತನೆ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಒಂದೊಂದು ಮಂತ್ರಕ್ಕೊಂದು ರೂಪವನ್ನು ಹೇಳಿಬಿಡ್ತಾರೆ. ಎಲ್ಲ ಸಿದ್ಧ ನೀವು ಚಿಂತನೆ ಮಾಡೋಕ್ಕೆ ಬರುತ್ತೋ ಮಾಡಿಬಿಡಿ, ಏನು ತಪ್ಪಲ್ಲ. ಮಾಡೋಕ್ಕೆ ಬರದವರು ಇಷ್ಟು ಮಾಡಲೇಬೇಕು ಅಂತ ಅರ್ಥ. ಚಿಂತನೆ ಮಾಡ್ತಾ ಯಾವ ರೀತಿ ಜಲದಲ್ಲಿ ಮತ್ಸ್ಯರೂಪಿ ಪರಮಾತ್ಮ, ನೆಲದಲ್ಲಿ ವಾಮನರೂಪಿ ಪರಮಾತ್ಮ, ಆಕಾಶದ ತ್ರಿವಿಕ್ರಮ ರೂಪಿ ಪರಮಾತ್ಮ, ಈಗ ಭಗವದ್ ರೂಪಗಳನ್ನು ಪಾಲಿಸಲಿ ಅಂತ ಹೇಳಿ ಒಂದು ಹಂತದಲ್ಲಿ ಅನೇಕ ವಿಧವಾದ ಭಗವದ್ ರೂಪಗಳು ಎಂಥೆಂಥ ಆಪತ್ತನ್ನು ಪರಿಹಾರ ಮಾಡುತ್ತೆ ಅಂತ ಫಲಶ್ರುತಿಯನ್ನು ಹೇಳ್ತಾರೆ. ಹೆಸರಿಗೆ ಇದು ನಾರಾಯಣ ಕವಚ ಮಂತ್ರದ ಭಾಗ. ಇನ್ನೊಂದು ಕಡೆಗೆ ಆಯಾ ರೂಪಗಳ ಚಿಂತನೆಯ ಫಲವನ್ನು ಹೇಳದಂತೆ ಆಯಿತು. ತ್ರಿವಿಕ್ರಮ ದೇವರು ಚಿಂತನೆ ಮಾಡಿದರೆ ನೀವು ಗಗನದಲ್ಲಿ ರಕ್ಷಣೆ, ಶ್ರೀ ಮತ್ಸ್ಯರೂಪದ ಚಿಂತನೆ ಮಾಡಿದರೆ ಜಲದಲ್ಲಿ ನಮಗೆ ರಕ್ಷಣೆ. ಈ ಇನ್ನೊಂದು ರೀತಿಯಲ್ಲೂ ಫಲಶ್ರುತಿ ಹೇಳದಂತೆ ಆಯಿತು. ಅದೆಲ್ಲ ತಿಳಿಸಿ ದಶಾವತಾರಗಳು ಮುಖ್ಯವಾಗಿ ದಶಾವತಾರಗಳು ಬಂದಿದೆ ಅದರಲ್ಲಿ. ಅದರ ಜೊತೆಗೆ ಇನ್ನು ವಿಶೇಷವಾದ ಕೆಲವು ರೂಪಗಳನ್ನು ಹೇಳ್ತಾ, ಋಷಭ ರೂಪ, ಐತರೇಯ ರೂಪ, ಅದೇ ರೀತಿ ದತ್ತಾತ್ರೇಯ ರೂಪ, ಕಪಿಲ ರೂಪ, ಅವುಗಳೆಲ್ಲವೂ ನಮ್ಮನ್ನು ರಕ್ಷಣೆ ಮಾಡಲಿ ಎಂದು ಪ್ರಾರ್ಥನೆ ಮಾಡೋದನ್ನು ತಿಳಿಸಿ, ಇನ್ನು ಕಾಲದಲ್ಲೇ ಇರತಕ್ಕಂಥ ಆಪತ್ತಿದೆ. ಪ್ರತಿಯೊಂದು ಕಾಲದಲ್ಲೂ ಆಪತ್ತು ನಮಗೆ ತಪ್ಪಿದ್ದಲ್ಲ. ಭಾಗವತ ಪುರಾಣದ ಏಕಾಶ್ರದಲ್ಲಿ ಹೇಳ್ತಾರೆ, ಸರ್ವತೋ ಮೃತ್ಯು, ಬೆಳಿಗ್ಗೆ ಸೇಫ, ಮಧ್ಯಾಹ್ನ ಸೇಫ, ಸಾಯಂಕಾಲ ಸೇಫ. ಯಮದೇವರು ವರ್ಕಿಂಗ್ ಡೇಸ್ ಅಂತ ಇರುತ್ತಾ, ಯಾವ ವರ್ಕಿಂಗ್ ಅವರ್ಸ್ ಇಲ್ಲ, ವರ್ಕಿಂಗ್ ಡೇಸೂ ಇಲ್ಲ. ಜನರಲ್ ಹಾಲಿಡೇಸ್ ಇದು, ಯಾವಾಗ ಬೇಕಾದ್ರೂ ಮನುಷ್ಯ ಸಾಯ್ಬೋದು, ಯಾವ ದಿವಸ ಬೇಕಾದ್ರೂ ಸಾಯ್ಬೋದು, ಎಷ್ಟೊತ್ತಿ ಬೇಕಾದ್ರೂ ಸಾಯ್ಬೋದು. ಅದಕ್ಕೆ ಸರ್ವಕಾಲದ ರಕ್ಷಣೆ ನಮಗೆ ಬೇಕು. ಸರ್ವಕಾಲದಲ್ಲಿ ರಕ್ಷಣೆ ಬೇಕು. ಪ್ರಾತಃ ಕಾಲದಿಂದ ಹಿಡಿದು ಪ್ರಭಾತ ಕಾಲದವರೆಗೆ ಇಡೀ ಕಾಲದ ವಿಭಾಗವನ್ನು ಹೇಳ್ತಾ ಬರ್ತಾರೆ. ಪ್ರಾತಃ ಕಾಲ, ಸಂಗಮ ಕಾಲ, ಮಧ್ಯಾಹ್ನ ಕಾಲ, ಅಪರಾಹ್ನ ಕಾಲ, ಸಾಯಂಕಾಲ, ಆಮೇಲೆ ನಿಶೀತ ಕಾಲ, ಅನಂತರದಲ್ಲಿ ಉತ್ತರ ಕಾಲ, ಮುಂದೆ ಪ್ರತ್ಯೂಷ ಕಾಲ, ಪ್ರಭಾತ ಕಾಲ, ಇಷ್ಟೆಲ್ಲ ಕಾಲದಲ್ಲೂ ಕೂಡ ವಿವಿಧ ಭಗವದ್ ರೂಪಗಳನ್ನು ನಮ್ಮನ್ನು ಪಾಲಿಸಲಿ ಅಂತ ಪ್ರಾರ್ಥನೆ ಮಾಡೋದನ್ನು ಹೇಳ್ಕೊಡ್ತಾರೆ. ಇದು ನಮಗೆ ಗೊತ್ತಾದರೆ ಕಾಲ ನಿಯಾಮಕ ಪರಮಾತ್ಮ ಅಂತ ಆಯ್ತು. ಅದರಿಂದ ಕಾಲಾಂತರ್ಗತ ಕಾಲ ನಿಯಾಮಕ, ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ, ಲೋಕವನ್ನು ನಿಯಂತ್ರಣ ಮಾಡತಕ್ಕಂಥ ಕಾಲ, ಅದರೊಳಗಿರ್ತಕ್ಕಂಥ ನಿಯಾಮಕ ಭಗವದ್ ಸಾಕ್ಷಾತ್ ಭಗವಂತನೇ ನಿಯಾಮಕ. ಮೇಲ್ನೋಟಕ್ಕೆ ಕಾಲಾಭಿಮಾನಿ ಗರುಡ, ಆದರೆ ಮುಖ್ಯವಾಗಿ ಗರುಡಾರೂಢನಾದ ಪರಮಾತ್ಮನೇ ಮುಖ್ಯವಾಗಿ ಕಾಲ ನಿಯಾಮಕ. ಈತ ಅಭಿಮಾನಿ ದೇವತೆ ನಿಯಾಮಕ ಪರಮಾತ್ಮ, ಅದನ್ನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಡೋದಕ್ಕೆ. ಅದಕ್ಕೆ ಗರುಡಾರೂಢ ರೂಪ ಚಿಂತನೆ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದು ವಿವರಣೆಯಾದಂತೆ ಆಯಿತು. ಗರುಡ ಯಾವುದಕ್ಕೆ ಅಭಿಮಾನಿಯಾಗಿದ್ದಾನೆ ಅಂತ, ಕಾಲಕ್ಕೆ ಯಾವ್ಯಾವ ಭಾಗಗಳಿದೆ ಅಷ್ಟೆಲ್ಲ ಭಾಗದಲ್ಲೂ ಬೇರೆ ಬೇರೆ ಭಗವದ್ ರೂಪಗಳಿಂದ ಭಗವಂತ ನಮಗೆ ರಕ್ಷಣೆ ಕೊಡಲಿ ಅನ್ನೋದನ್ನು ಅಲ್ಲಿ ನೋಡಿದ್ದೆ. ಇನ್ನು ಮುಂದಿನ ಭಾಗ ಆಯುಧಗಳಿಂದ ರಕ್ಷಣೆಯ ಪ್ರಾರ್ಥನೆ. ಭಗವದ್ ರೂಪಗಳು ಆಪತ್ಕಾಲ ಮತ್ತು ವಿವಿಧ ಕಾಲಗಳು ಮತ್ತು ವಿವಿಧ ಆಯುಧಗಳು, ಪರಮಾತ್ಮನ ಆಯುಧಗಳು ಯಾವ್ಯಾವುದು, ನಮ್ಮನ್ನು ಹೇಗೆ ರಕ್ಷಣೆ ಮಾಡಬೇಕು ಅಂತ ಹೇಳೋದಕ್ಕೆ ಕೆಲವು ಕಾಲಗಳನ್ನೆಲ್ಲ ಹೇಳ್ತಾರೆ. ಮೊದಲಿಗೆ ಚಕ್ರಂ ಯುಗಾಂತಾಮನ ಶ್ರೀವತ್ಸ ಲಕ್ಷ್ಮಾಪರ ರಾತ್ರ ಈಶಃ ಪ್ರತ್ಯೂಷ ಈಶೋ ಅಸಿಧರೋ ಜನಾರ್ದನ ದಾಮೋದರೋ ಅವ್ಯಾತ್ ಅನುಸಂಧ್ಯಂ ಪ್ರಭಾತೆ ವಿಷ್ಣು ಶ್ರೀಮಾನ್ ಭಗವಾನ್ ಕಾಲಮೂರ್ತಿ. ಚಕ್ರಂ ಯುಗಾಂತಾನಲ ನೇ ತಿಗ್ಮನೇಮಿ ಭ್ರಮತ್ ಸಮಂತಾತ್ ಭಗವತ್ ಪ್ರಯುಕ್ತಂ ದಂದಗ್ಧಿ ದಂದಗ್ಧಿ ಅರಿಸೈನ್ಯಮಾಶು ಕಕ್ಷಂ ಯಥಾ ವಾಯುಸಖೋ ಹುತಾಶಃ. ಇದು ಚಕ್ರದ ಪ್ರಾರ್ಥನೆ. ಚಕ್ರಂ ಯುಗಾಂತ ಅನಲ ತಿಮಿರ ಹೇಳ್ತಾರೆ, ಯುಗಾಂತ ಅನಿಲ ತಿಗ್ಮ ನೇಮಿ. ಯುಗಾಂತ ಅಂದರೆ ಯುಗಾಂತ ಪ್ರಳಯ ಕಾಲ, ಅದರ ಆ ಕಾಲದ ಅನಲ ಅಂದರೆ ಪ್ರಳಯಾಗ್ನಿ, ಪ್ರಳಯ ಕಾಲದ ಅಗ್ನಿ. ಅದರಂತೆ ತಿಗ್ಮ ತೀಕ್ಷ್ಣವಾದಂತಹ ನೇಮಿ ಅರಗಳನ್ನು ಹೊಂದಿರತಕ್ಕಂತಹ ಅಂದರೆ ಚಕ್ರದ ಅಲಗು. ಚಕ್ರದ ಅಲಗು ಎಷ್ಟು ತೀಕ್ಷ್ಣ ಅಂತ ಕೇಳಿದರೆ ಪ್ರಳಯ ಕಾಲದ ಅಗ್ನಿಯಂತೆ ಹರಿತವಾಗಿರ್ತಕ್ಕಂಥದ್ದು ಭಗವಂತನ ಚಕ್ರದ ಒಂದೊಂದು ಅಲಗು ಆಗಿದೆ. ಅಂಥ ಚಕ್ರ ನಮ್ಮನ್ನು ಪಾಲಿಸಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಇದು ವಿಶಿಷ್ಟವಾದ ಚಕ್ರದ ಪ್ರಾರ್ಥನೆ, ಬಹಳ ವಿಶೇಷ ಚಕ್ರದ ಪ್ರಾರ್ಥನೆ. ಚಕ್ರದ ಪ್ರಾರ್ಥನೆ ಅಂದರೆ ಆಚಾರ್ಯ ಇಲ್ಲಿ ಬರೆದಿಲ್ಲ, ಮಹಾಭಾರತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಚಕ್ರ ಅಂದರೆ ದುರ್ಗಾದೇವಿ, ಆದ್ದರಿಂದ ಅವರ ಸ್ತೋತ್ರ ಇದು ಅಂತ. ಚಕ್ರದ ಸ್ತೋತ್ರ ಅಂದರೆ ಒಂದೇ, ದುರ್ಗಾದೇವಿಯ ಸ್ತೋತ್ರ ಅಂದರೆ ಒಂದೇ. ಚಕ್ರಂ ಯುಗಾಂತಾನಲ ತಿಗ್ಮ ನೇಮಿ ಭ್ರಮತ್ ಸಮಂತಾತ್ ಭಗವತ್ ಪ್ರಯುಕ್ತಂ. ಭಗವತ್ ಪ್ರಯುಕ್ತಂ, ಅದು ಸ್ವಾತಂತ್ರ್ಯ ಇಲ್ಲ, ಚಕ್ರ ತಾನೇ ಬರೋದಿಲ್ಲ, ಪ್ರಯೋಗ ಮಾಡಬೇಕು. ಮಹಾಲಕ್ಷ್ಮಿ ತಾನೇ ಅನುಗ್ರಹ ಮಾಡೋದಿಲ್ಲ. ಶ್ರೀಜತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಭಗವತ್ ಪ್ರಯುಕ್ತಂ. ದೇವರು ಪ್ರಯೋಗ ಮಾಡಿದ ಅಂದರೆ ಅಂತ ಚಕ್ರ ಭ್ರಮತ್ ಸಮಂತ, ಗರಗರಗರ ಸುತ್ತ ಬರುತ್ತೆ. ಸಮಂತಾತ್ ಲಕ್ಷ್ಮೀಕಾಂತ ಸಮಂತ ತೋಪಿ, ಅದು ಅವ್ಯಯ, ಎಲ್ಲ ಕಡೆಯಿಂದನೂ ಅಂತ ಅರ್ಥ. ಎಲ್ಲ ಕಡೆಯಿಂದ ಗರಗರ ತಿರುಗ್ತಾ ಬಂದು ದುರ್ವಾಸ ನಡ್ಸ್ಕೊಂಡು ಹೋಯ್ತಲ್ಲ, ಅದು ಜ್ಞಾಪಕ ಇರಬೇಕು. ಆ ಚಕ್ರದಿಂದ ಏನು ಕೆಲಸ ಆಯಿತು ಎಂಬುದಕ್ಕೆ ಅಂಬೇಶ್ವರಾಜನ ಪ್ರಸಂಗ ಒಳ್ಳೆ ದೃಷ್ಟಾಂತ. ದುರ್ವಾಸನ ಒಂದು ವರ್ಷ ಅಟ್ಟಿ ಬೆನ್ನಟ್ಟಿ ಹೋಗಿದೆ ಅಂತ ತಿಳ್ಕೊಂಡ್ರೆ ಎಷ್ಟು ತೀಕ್ಷ್ಣ, ಎಷ್ಟು ಸಮರ್ಥ ಎಂಬುದನ್ನು ಚಕ್ರದ ಬಗ್ಗೆ ತಿಳಿಬಹುದು. ದಂಧದ್ದಿ ದಂಧದ್ದಿ ಹರಿಸೈನ್ಯಮಾಶು ಕಕ್ಷಂ ಯಥಾ ವಾಯುಸಖೋ ಹುತಾಶಃ. ಹರಿಸೈನ್ಯಂ ದಂಧದ್ದಿ ದಂಧದ್ದಿ, ಶತ್ರುಗಳ ಸೇನೆಯನ್ನು ಸುಟ್ಟಾಕಬೇಕು, ಶತ್ರುಗಳ ಸೇನೆಯನ್ನು ಸುಟ್ಟಾಕಬೇಕು ಚಕ್ರ. ಆಶು ನಿಧಾನವಾಗಲ್ಲ, ಆಶು ಬೇಗನೆ ಹಾಕಬೇಕು. ಹೇಗೆ ಅಂದರೆ ಯಥಾ ವಾಯುಸಖೋ ಹುತಾಶ ಕಕ್ಷಂ, ಕಕ್ಷ ಅಂದರೆ ವನ, ಕಾಡು, ಕಾಡನ್ನು ಹುತಾಶ ಅಗ್ನಿ, ಅಗ್ನಿ ಹೇಗೆ ಸುಟ್ಟ ಕಾಡಿಗೆಚ್ಚು ಹೇಗೆ ಕಾಡನ್ನು ಸುಡುತ್ತಲ್ಲ, ಹಾಗೆ ಚಕ್ರ ಈ ಶತ್ರು ಸೇನೆಯನ್ನು ಸುಟ್ಟು ಭಸ್ಮ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದ. ಬೆಂಕಿ ಹೇಗೆ ಫಾಸ್ಟಾಗಿ ಸುಟ್ಟಾಕಿ ಬಿಡಬೇಕು, ಹಾಗೆ ಶತ್ರುಗಳ ಸೈನ್ಯವನ್ನು ಬೇಗ ಸಂಹಾರ ಮಾಡಿ. ವಾಯುಸಖ, ಅದು ಬಹಳ ಮುಖ್ಯ. ಬೆಂಕಿ ಬರಿ ಮಾಡೋಕ್ಕಾಗೋದಿಲ್ಲ, ವಾಯುಸಖ, ವಾಯು ಗಾಳಿ ಬೀಸಬೇಕು, ಬೆಂಕಿ ಪ್ರಜ್ವಲಿಸಬೇಕು. ವಾಯುದೇವರಿಂದ ಪ್ರಜ್ವಲಿಸ್ತಕ್ಕಂಥ ಬೆಂಕಿ ಹೇಗೆ ಕಾಡನ್ನು ಸುಟ್ಟು ಬೂದಿ ಮಾಡುತ್ತ, ಹಾಗೆ ನಮ್ಮ ಶತ್ರು ಸೇನೆಗಳನ್ನು ವಾಯುಸಖ ಇದು, ಕೃಷ್ಣ ಸಖ ಅದು. ವಾಯುದೇವರಿಂದ ಪ್ರೇರಿತರಾಗಿ ಅಗ್ನಿ, ನಾರಾಯಣದ ಪ್ರೇರಿತರಾಗಿ ಮಹಾಲಕ್ಷ್ಮಿ ದುರ್ಗಾದೇವಿ ಚಕ್ರ ರೂಪದಲ್ಲಿ ಬಂದು ಶತ್ರುಗಳನ್ನು ನಾಶ ಮಾಡಲಿ ಅಂತ ಹೇಳ್ತಾರೆ. ಇವತ್ತು ಗಮನಿಸಬೇಕು, ದುರ್ಗಾ ಉಪಾಸನೆಯಿಂದ ಶತ್ರುಪೀಡೆ ಪರಿಹಾರ ಅಂತೇಳಿ. ಆದರೆ ಬರೀ ದುರ್ಗಾ ಉಪಾಸನೆ ಮಾಡಬಾರ್ದು, ಶ್ರೀಜತ್ ಕಟಾಕ್ಷ ಬಲವತಿ ಅಜಿತಂ ನಮ್ಮ ಮರಿಬಾರ್ದು. ಲಕ್ಷ್ಮೀಪತಿತ್ವೇನ ನಾರಾಯಣನ ಆರಾಧನೆ, ವಿಷ್ಣು ಪತ್ನಿತ್ವೇನ ಮಹಾಲಕ್ಷ್ಮಿ ಆರಾಧನೆ, ಆ ರೀತಿ ಮಾಡಿದರೆ ಒಳ್ಳೆ ಸಿದ್ಧಿ ಬರುತ್ತೆ ಎಂಬುದನ್ನು ಹೇಳಿಕೊಡ್ತಾ ಇದ್ದಾರೆ. ದಂಧದ್ದಿ ದಂಧದ್ದಿ ಹರಿಸೈನ್ಯ ಮಾಶು ಕಕ್ಷಂ ಯಥಾ ವಾಯುಸಖೋ ಹುತಾಶಃ. ಗದೇ ಅಶನಿ ಸ್ಪರ್ಶನ ವಿಸ್ಫುಲಿಂಗೇ ನಿಷ್ಪಿಂಡಿ ನಿಷ್ಪಿಂಡಿ ಅಜಿತ ಪ್ರಿಯಾಸಿ ಕೂಷ್ಮಾಂಡ ವೈನಾಯಕ ಯಕ್ಷರಕ್ಷೋ ಭೂತಗ್ರಹಾನ್ ಚೂರ್ಣಯ ಚೂರ್ಣಯಾರೀನ್. ಈಗ ಗದೆಯ ಪ್ರಾರ್ಥನೆ, ಗದಾಸ್ತೋತ್ರ. ಗದೆ ಎಲೈ ಗದೆಯೇ, ಸಂಬೋಧನೆ ಎಲೈ ಗದೆಯೇ, ಅಶನಿ ಸ್ಪರ್ಶನ ವಿಷ್ಫುಲಿಂಗೆ, ಅಶನಿ ಸ್ಪರ್ಶನ ವಿಷ್ಫುಲಿಂಗೆ. ಅಶನಿ ಅಂದರೆ ವಜ್ರಾಯುಧ ಅಥವಾ ಸಿಡಿಲು, ಎರಡರ್ಥನೂ ಬರುತ್ತೆ. ವಜ್ರಾಯುಧದ ಸ್ಪರ್ಶದಂತೆ ವಿಷ್ಫುಲಿಂಗೆ ಕಿಡಿಕಾರ್ತಕ್ಕಂಥದ್ದು. ವಜ್ರಾಯುಧ ಹೇಗೋ ಗದ ಹಾಗೆ, ಅದು ಕಡಿಮೆ ದೃಷ್ಟಾಂತ. ವಜ್ರಾಯುಧಕ್ಕಿಂತ ಭಗವಂತನ ಕಥೆ ಭಾರಿ ದೊಡ್ಡದು ಗದೆ. ಯಾತಕ್ಕೆಂದರೆ ಗದಾಭಿಮಾನಿ ವಾಯು ಅಂತ ಆಚಾರ್ಯ ಹೇಳ್ತಾರೆ. ಚಕ್ರಾಭಿಮಾನಿ ದುರ್ಗಾದೇವಿ, ಗದಾಭಿಮಾನಿ ವಾಯುದೇವರಾದ್ದರಿಂದ ಗದೆ ಅಶನಿ ಸ್ಪರ್ಶನ ವಿಸ್ಫುಲಿಂಗೆ ನಿಷ್ಪಿಂಡಿ ನಿಷ್ಪಿಂಡಿ ಅಜಿತ ಪ್ರಿಯಾಸಿ. ಶತ್ರುಗಳನ್ನು ಹಿಟ್ಟಿಟ್ಟು ಮಾಡಬೇಕು, ಶತ್ರುಗಳನ್ನು ಪುಡಿ ಮಾಡಿ ಹಾಕಿಬಿಡಬೇಕು. ಉದ್ಯದ್ ಭಾಸ್ ವರ್ಣ ಸ್ತೋತ್ರ ಮಾಡ್ತೇವೆ, ಉದ್ಯದ್ ವಿದ್ಯುತ್ ಪ್ರಚಂಡಾಂ ನುಚಿನಿಕರ್ವ ವ್ಯಾಪ್ತ ಲೋಕಾವಕಾಶೋ ಬಿಭ್ರದ್ ಭೀಮೋ ಭುಜೇಯೋ ಅಭ್ಯುಜತ್ ದಿನಕರಾಭಾಂಗದಾಢ್ಯ ಪ್ರಕಾಂಡೆ. ವಾಯುಸ್ತುತಿಯಲ್ಲಿ ಗದೆಯನ್ನು ವರ್ಣನೆ ಮಾಡಿದ್ದಾರಲ್ಲ, ಆ ರೀತಿ ಗದೆ ಏನು ಮಾಡಬೇಕೀಗ, ಶತ್ರು ಸೈನ್ಯವನ್ನು ಪುಡಿ ಪುಡಿ ಮಾಡಿ ಹಾಕಬೇಕು. ಕೂಷ್ಮಾಂಡ ವೈನಾಯಕ ಯಕ್ಷ ರಕ್ಷೋ ಭೂತಗ್ರಹಾನ್ ಚೂರ್ಣಯ ಚೂರ್ಣಯಾರೀನ್. ನಮ್ಮ ಶತ್ರುಗಳು ಯಾರ್ಯಾರು ಅಂತ ಕೇಳಿದರೆ, ಹೊರಗಿನ ಶತ್ರುಗಳು ಬಿಟ್ಟುಬಿಡಿ, ದುಷ್ಟ ಪೀಡೆಗಳಿವೆ ಅಂತ ಹೇಳುತ್ತಾರೆ. ಕೂಷ್ಮಾಂಡ ವೈನಾಯಕ ಯಕ್ಷ ರಕ್ಷ ಭೂತ ಗ್ರಹ ಇವೆಲ್ಲವನ್ನು ಪೀಡಿಸ್ತಕ್ಕಂಥವುಗಳು, ನಮ್ಮ ಕಣ್ಣಿಗೆ ಕಾಣದೆ ಪೀಡಿಸ್ತಕ್ಕಂಥ ಪದಾರ್ಥಗಳಿವೆಲ್ಲ ಕೂಡ ಅದರಲ್ಲಿ ಹೇಳ್ತಾರೆ. ಕೂಷ್ಮಾಂಡ ಅಂತ ಒಂದು ಕ್ಷುದ್ರ ದೇವತೆಗಳಿವೆಲ್ಲ ಕೂಡ ಪೀಡಕ ಗ್ರಹಗಳು, ವೈನಾಯಕ ಅಂತ ಒಂದು, ಯಕ್ಷರು ಅಂತ ಒಂದು, ರಾಕ್ಷಸರು ಭೂತಗಳು ಗ್ರಹಗಳು, ಇಷ್ಟೆಲ್ಲವನ್ನು ನೀವು ಪೀಡಿಸಿ ಪರಿಹಾರ ಮಾಡಿಬಿಡಿ ಅಂತ ಹೇಳಿದ. ನಮ್ಮನ್ನು ಪೀಡಿಸ್ತಕ್ಕಂತಹ ಇಂಥ ದುಷ್ಟಶಕ್ತಿಗಳನ್ನು ಎಲೆಗದೆ ವಿಷ್ಣು ಕೈಯಲ್ಲಿರ್ತ ಗದೆಯೇ, ನೀನು ಅದನ್ನೆಲ್ಲ ನಾಶ ಮಾಡಿಬಿಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದು ಕವಚ, ಚಕ್ರದ ಸ್ತೋತ್ರ, ಆಮೇಲೆ ವಿಶೇಷವಾಗಿ ಗದಾ ಸ್ತೋತ್ರ, ಇದೆಲ್ಲ ಒಂದೊಂದೇ ಮಾಡ್ತಾ ಬರ್ತಾರೆ. ಇದರಿಂದ ಅನುಕೂಲ ಏನು ಗೊತ್ತಾ, ಚಿಂತನೆ ಮುದ್ರಾಧಾರಣೆ ಮುದ್ರೆ ಹಾಕ್ಸೋತೀವಲ್ಲ ಪಂಚಮುದ್ರೆ, ಈ ಚಿಂತನೆ ಇದ್ದುಬಿಟ್ಟು ಚಕ್ರ ಹಾಕೋಬೇಕಾದ್ರೆ ಶ್ಲೋಕ ಹೇಳಬೇಕು, ಗದೆ ಹಾಕಿ ಸ್ತೋತ್ರ ಹೇಳಿದರೆ ಒಳ್ಳೆ ಪಂಚಾಯತ ಸ್ತೋತ್ರ ಆದಾಗತ್ತಿದ್ವು. ವಿಷಯ ಒಂದೊಂದು ಸುದರ್ಶನ ಮಹಾಜ್ವಾಲ ಸ್ತೋತ್ರ ಒಂದಿದೆ, ವಿಷಯ ಇನ್ನೊಂದು ಸ್ತೋತ್ರವನ್ನು ನಾರಾಯಣ ಕವಚದ ಭಾಗವತ ಪುರಾಣದಿಂದ ಕಲಿತಂತೆ ಆಗುತ್ತೆ. ಇದೆಲ್ಲ ಬೈಪಾಠ ಮಾಡಿರಬೇಕು. ತ್ವಂ ವ್ಯಾತುಧಾನ ಪ್ರಮಥ ಪ್ರೇತ ಮಾತೃ ಪಿಶಾಚ ವಿಪ್ರ ಗ್ರಹ ಘೋರ ದೃಷ್ಟೀನ್ ದರೇಂದ್ರ ವಿದ್ರಾವಯ ಕೃಷ್ಣ ಪೂರಿತೋ ಭೀಮಸ್ವನೋ ಅರೀನ್ ಹೃದಯಾನಿ ಕಂಪಯನ್. ಶಂಖಸ್ತೋತ್ರ ಇದು. ಗದ ಆಯಿತು, ಚಕ್ರ ಆಯಿತು, ಶಂಖದ ಸ್ತೋತ್ರ ಮಾಡ್ತಾರೆ. ಹೇ ಶಂಖವೇ, ತ್ವಂ ನೀನು, ಯಾತುಧಾನ ಪ್ರಮಥ ಪ್ರೇತ ಮಾತೃ ಪಿಶಾಚ ವಿಪ್ರ ಗ್ರಹ ಘೋರ ದೃಷ್ಟೀನ್, ಇಷ್ಟೆಲ್ಲದರ ಕೆಟ್ಟ ಕಣ್ಣನ್ನು ನಾಶ ಮಾಡಿ ಅಂತ ಹೇಳ್ತಾರೆ. ಯಾತುಧಾನರು ರಾಕ್ಷಸರು, ಆಮೇಲೆ ಪ್ರಮಥರು ಅಂದರೆ ಭೂತಗಣಗಳ ಒಂದು ಗುಂಪು, ಪ್ರೇತ ಪ್ರೇತಗಳು, ಭೂತ ಪ್ರೇತ ಪಿಶಾಚಾದಿ ಪೀಡಾತಶ್ಚ ನಜಾಯಿತೆ ಅಂತ ಕೇಳ್ತೇವಲ್ಲ, ಪ್ರೇತಗಳ ಗುಂಪು. ಮಾತೃ ಮಾತೃದೇವತೆಗಳು ಅಂತಿರ್ತದೆ, ಅವರು ದುಷ್ಟ ಶಕ್ತಿಗಳು. ಮಾತೃ ಅಂದರೆ ತಾಯಿ ಅಂತ ಅರ್ಥ ಅಲ್ಲ ಇಲ್ಲಿ. ಆ ಗುಂಪಿನ ಹೆಸರು ಅಂದ್ರೆ ಆ ದೈತ್ಯ ಶಕ್ತಿಗಳ ಗುಂಪದು. ಪಿಶಾಚ ಪಿಶಾಚಿಗಳ ಗುಂಪು. ಆಮೇಲೆ ವಿಪ್ರಗ್ರಹ ಘೋರ ದೃಷ್ಟಿ, ವಿಪ್ರರ ಘೋರ ದೃಷ್ಟಿ, ಬ್ರಾಹ್ಮಣರ ಕೋಪದ ದೃಷ್ಟಿಯ ಒಂದು ಮೇಲೆ ಬೀಳದಂತೆ ಮಾಡುವಂತ ಅರ್ಥ. ಗ್ರಹಗಳ ಕ್ರೂರ ದೃಷ್ಟಿ, ಜ್ಯೋತಿಷ ಹೇಳ್ತಾ ಇರ್ತಾರೆ, ಒಳ್ಳೆ ಉಗ್ರವಾಗಿದ್ದಾನೆ ರಾಹು, ಉಗ್ರವಾಗಿದ್ದಾನೆ ಕೇತು ಅಂತ ಹೇಳ್ತಾರಲ್ಲ, ಅದಕ್ಕೆ ಘೋರ ದೃಷ್ಟೀನ್. ಇದರಿಂದ ಏನು ಅನುಕೂಲ ಅಂದರೆ, ನಾರಾಯಣ ಕವಚ ಹೇಳೋದ್ರಿಂದ ಗ್ರಹದೋಷನೂ ಪರಿಹಾರ ಆಗುತ್ತೆ ಅಂತ. ಗ್ರಹದೋಷಕ್ಕೆ ಬೇರೆ ಏನೂ ಮಾಡ್ಲಿಕ್ಕೆ ಹೋಗಬೇಡಿ. ಎಂಥ ಶನಿದೇಶೆ ಇರಲಿ, ಎಂತೆಂಥ ಕೆಟ್ಟ ಕ್ರೂರ ಗ್ರಹಗಳ ದೃಷ್ಟಿ ಇರಲಿ, ಏನೇ ಇರಲಿ, ನಾರಾಯಣ ಕವಚ ಹೇಳಿದರೆ ಅದೆಲ್ಲ ಪರಿಹಾರ ಆಗುತ್ತೆ. ಅದಕ್ಕೋಸ್ಕರ ಪ್ರತ್ಯೇಕ ಏನು ಮಾಡಬೇಕಾಗಿಲ್ಲ. ಇದನ್ನು ಮಾಡಬೇಕಾದ್ರೆ ಮಾಡಿ, ಬರೀ ಅದೊಂದೇ ಮಾಡೋದ್ರಿಂದ ಕೆಲಸ ಆಗೋದಿಲ್ಲ. ಯಾಕೆ ಮೂಲದೇವರು ನಾರಾಯಣನಾದ್ರಿಂದಾಗಿನೆ ಅವೆಲ್ಲರ ಕೆಟ್ಟ ದೃಷ್ಟಿಯನ್ನು ಪರಿಹಾರ ಮಾಡುವಂಥ ಶಂಖವನ್ನು ಪ್ರಾರ್ಥನೆ ಮಾಡ್ತಾರೆ. ದರೇಂದ್ರ, ದರ ಅಂದರೆ ಶಂಖ, ದರೇಂದ್ರ ಅಂದರೆ ಶಂಖ ರಾಜ, ಪಾಂಚಜನ್ಯ ನಿಜಧ್ವಾನ ದಸ್ತಪಾಚಕ ಸಂಚಯ ಅಂತ ಹೇಳ್ತೇವಲ್ಲ, ಯಾವ ಶಂಖಗಳು ಪಾಂಚಜನ್ಯದ ಮುಂದೆ ಅಲ್ಲ, ಅದಕ್ಕೆ ಶಂಖಗಳು ಶಂಖದ ರಾಜ ಇದು. ದರೇಂದ್ರ ವಿದ್ರಾವಯ ಕೃಷ್ಣ ಪೂರಿತ, ವಿದ್ರಾವಯ ಕೃಷ್ಣ ಪೂರಿತ, ನೀನು ನಿನ್ನ ಧ್ವನಿ ಬಂತು ಅಂದರೆ ಎಲ್ಲ ಓಡೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಶಂಖದ ಧ್ವನಿಗೆ ಕ್ರೂರ ಶಕ್ತಿಗಳೆಲ್ಲ ಹೋಗಿಬಿಡುತ್ತೆ. ಭಾಳ ಇಂಟ್ರೆಸ್ಟಿಂಗ್ ಇದು. ಮನೆಯಲ್ಲಿ ಶಂಖನಾದ ಮಾಡಿದರೆ ಆ ಶಂಖದನಾದದ ವೈಬ್ರೇಷನ್ಸ್ ಬರುತ್ತಲ್ಲ, ಎಲ್ಲ ಇದನ್ನ ನ್ಯೂಟ್ರಲೈಸ್ ಮಾಡುತ್ತೆ ಅಂತ ಹೇಳ್ತಾರೆ. ವೆರಿ ಇಂಟ್ರೆಸ್ಟಿಂಗ್, ನೆನಪಿರಬೇಕು. ಮನೆಯಲ್ಲಿ ಏನಾದ್ರು ಕೆಟ್ಟ ಪಿಶಾಚಿ ಇತ್ಯಾದಿ ಪ್ರವೇಶ ಮಾಡಿದರೆ ಶಂಖನಾದ ಮಾಡಿದರೆ ಎಲ್ಲ ನಾಶ ಆಗುತ್ತೆ. ಘಂಟಾನಾದಕ್ಕೆ ಹೋಗೋದನ್ನು ಕೇಳಿದ್ದೇವೆ ನಾವು. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರು ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ. ಘಂಟೆಗೆ ಅಷ್ಟು ಶಕ್ತಿ ಇದ್ದಾಗ ಶಂಖಕ್ಕೆ ಸಾಕ್ಷಾತ್ ಶ್ರೀರೂಪದ ಮಹಾಲಕ್ಷ್ಮಿ ಅಭಿಮಾನಿ ದೇವತೆ, ದುರ್ಗಾರೂಪದ ಮಹಾಲಕ್ಷ್ಮಿ ಚಕ್ರಕ್ಕೆ, ಶ್ರೀರೂಪದ ಮಹಾಲಕ್ಷ್ಮಿ ಶಂಖಕ್ಕೆ. ಆದರೆ ಶಂಖದ ಧ್ವನಿಯಿಂದ ಸಘೋಷ ಹೇಳ್ತಾ ಧಾರ್ತರಾಷ್ಟ್ರಾಣ ಹೃದಯಾನಿ ವ್ಯದಾರಯ ಭಗವದ್ಗೀತೆಯಲ್ಲಿ ಬರುತ್ತೆ. ಪಂಚಜನ್ಯಂ ಹೃಷಿಕೇಶ ದೇವದತ್ತಂ ಧನಂಜಯ. ಆ ರೀತಿ ಶಂಖ ಊದಿದಾಗ ಆ ಶಂಖದ ಧ್ವನಿಗೆ ಕೌರವರ ಎದೆ ಒಡೆದೋಯಿತು ಅಂತ ಹೇಳುತ್ತಾರೆ. ಕೌರವರು ಅಂದರೆ ದುಷ್ಟರಾಕ್ಷಸರು, ದುರ್ಯೋಧನ, ಶ್ರೀದೇವಿ ಮಹಾಲಕ್ಷ್ಮಿ ಅವರ ಧ್ವನಿಗೆ ದೈತ್ಯ ಎಲ್ಲ ದೈತ್ಯರು ನಾಶವಾಗ್ತಾರೆ ಅಂತ ಹೇಳಿರೋದ್ರಿಂದ ದರೇಂದ್ರ ವಿದ್ರಾವಯ ಕೃಷ್ಣ ಪೂರಿತ. ಆದರೆ ಶಂಖ ಸುಮ್ಮನೆ ಇಟ್ಟರಾಗೋದಿಲ್ಲ, ಊದಬೇಕಾದ್ರೆ ಕೃಷ್ಣ ಪೂರಿತ. ಕೃಷ್ಣ ಊದಿದಾಗ ಅಂತ ಧ್ವನಿ ಬರುತ್ತೆ. ವೇಣು ಇದೆ, ಕೃಷ್ಣ ಊದ್ದೆ ಹೋದರೆ ಆಕರ್ಷಣೆ ಇಲ್ಲ, ಕೃಷ್ಣ ಊದಬೇಕಾದ್ರೆ. ಕೃಷ್ಣ ಪೂರಿತ ಭೀಮಸ್ವನಃ ಹರೀನ್ ಹೃದಯಾನಿ ಕಂಪಯನ್. ಶತ್ರುಗಳ ಹೃದಯವನ್ನು ಕಂಪಿಸಾಗ ಮಾಡಿಬಿಟ್ಟು ನಾಶ ಮಾಡಿಬಿಡು ಅಂತ ಹೇಳಿದ. ಒಳ್ಳೆ ಶಂಖಸ್ತೋತ್ರ ಇದೆ. ತ್ವಮ್ಯಾತುಧಾನ ಪ್ರಮಥ ಪ್ರೇತ ಮಾತೃ ಪಿಶಾಚ ವಿಪ್ರಗ್ರಹ ಘೋರ ದೃಷ್ಟೀನ್ ದರೇಂದ್ರ ವಿದ್ರಾವಯ ಕೃಷ್ಣ ಪೂರಿತೋ ಭೀಮಸ್ವನೋರಿನ್ ಹೃದಯಾನಿ ಕಂಪಯನ್. ತ್ವಂ ದಿಗ್ನಧಾರಾಸಿ ವರಾರಿ ಸೈನ್ಯಂ ಈಶ ಪ್ರಯುಕ್ತೋ ಮಮ ಛಿಂಧಿ ಛಿಂಧಿ ಚಕ್ಷುಂಸಿ ವರಧರ್ಮನ್ ಶತಚಂದ್ರ ಛಾದಯ ಯುಷಾಮಘಮ್ನೋ ಹರ ಪಾಪ ಚಕ್ಷುಷಾಂ. ಇದು ಪರಮಾತ್ಮನ ಕೈಯಲ್ಲಿ ಖಡ್ಗ ಇದೆ, ಗುರಾಣಿ ಇದೆ, ಅದಕ್ಕೆ ಶತಚಂದ್ರ ಅಂತ ಹೆಸರು. ಒಂದು ಕಡೆಗೆ ಚಕ್ರ, ಒಂದು ಕಡೆಗೆ ಗುರಾಣಿ, ಎರಡು ಸ್ತೋತ್ರ ಒಟ್ಟಿಗೆ ಮಾಡ್ತಾ ಇದ್ದಾರೆ. ಖಡ್ಗ ಮತ್ತು ಗುರಾಣಿ. ತ್ವಂ ತಿಗ್ಧಧಾರಾಸಿ, ತಿಗ್ಮ ಅಂದರೆ ಹರಿತ, ಧಾರ ಅಂದರೆ ಅಲಗು. ಅಲೆ ಖಡ್ಗವೇ ನಿನ್ನ ಅಲಗು, ತುಂಬ ಹರಿತವಾದದ್ದು. ವರಾರಿ ಸೈನ್ಯಂ ಈಶ ಪ್ರಯುಕ್ತ ಮಮ ಚಿಂದಿ ಚಿಂದಿ. ವರ ಅರಿ ಸೈನ್ಯಂ, ಹೇ ವರ ಅಲ್ಲಿ ಸಂಬೋಧನೆ ಅಲ್ಲ ಶ್ರೇಷ್ಠನೇ, ಅರಿ ಸೈನ್ಯಂ ಅಥವಾ ವರಾರಿ ಸೈನ್ಯಂ ಶ್ರೇಷ್ಠವಾದಂಥ ಶತ್ರುಗಳ ಸೈನ್ಯವನ್ನು ಈಶ ಪ್ರಯುಕ್ತ ಕೃಷ್ಣನಿಂದ ಪ್ರಯೋಗಿಸಲ್ಪಟ್ಟವನಾಗಿ ಚಿಂದಿ ಚಿಂದಿ ತುಂಡು ತುಂಡು ಮಾಡಿಬಿಡು ಅಂತ ಹೇಳ್ತಾರೆ. ಕೃಷ್ಣನ ಕೈಯಲ್ಲಿರೋ ಖಡ್ಗಕ್ಕೆ ನಂದಕ ಅಂತ ಹೆಸರು. ನಂದಕ ಅಂತ ಖಡ್ಗದ ಹೆಸರು. ಅದಕ್ಕೆ ತ್ವಂ ದಿಗ್ನಧಾರಾಸಿ ವರಾಯರಿ ಸೈನ್ಯಂ ಈಶ ಪ್ರಯುಕ್ತೋ ಮಮ ಛಿಂದಿ ಛಿಂದಿ. ಈ ರಮ ಆಚಾರ್ಯ ನಿರ್ಣಯದಲ್ಲಿ ಮತ್ತೆ ಬರೀತಾರೆ, ರಮ ಇವ ಖಡ್ಗ, ಖಡ್ಗಾಭಿಮಾನಿ ರಮಾದೇವಿ ಅಂತ, ಮಹಾಲಕ್ಷ್ಮಿಯೇ ನೀನು ಶತ್ರುಗಳ ಸೈನ್ಯವನ್ನು ನಾಶ ಮಾಡಿಬಿಡು. ಇನ್ನು ಚಕ್ಷುಂಶಿ ಚರ್ಮನ್ ಶತಚಂದ್ರ ಛಾದಯ ದ್ವಿಷಾಮಘ ಮನೋಹರ ಪಾಪ ಚಕ್ಷುಷಾಂ. ಶತಚಂದ್ರ, ಶತಚಂದ್ರ ಅಂದರೆ ಯಾವುದು? ಸುಮ್ಮನೆ ಅರ್ಥ ಮಾಡಿಕೊಂಡ್ರೆ ನೂರು ಚಂದ್ರ ಅಂತ ಅರ್ಥ. ಶತಚಂದ್ರ ನೂರು ಚಂದ್ರ, ನೂರು ಅಂದ್ರೆ ಹಾಗಲ್ಲ, ಚರ್ಮನ್ ಕೈಲಿ ಗುರಾಣಿ ಇದೆಯಲ್ಲ ಅದಕ್ಕೆ ಶತಚಂದ್ರ ಅಂತ ಹೆಸರು. ಖಡ್ಗಕ್ಕೆ ನಂದಕ ಅಂತ ಹೆಸರು, ಕೈಲಿ ಗುರಾಣಿ ಹಿಡ್ಕೊಂಡಿರ್ತಾರಲ್ಲ ಅದಕ್ಕೆ ಪರಮಾತ್ಮನ ಕೈಯ ಗುರಾಣಿಗೆ ಶತಚಂದ್ರ ಅಂತ ಹೆಸರಿ. ಹೇ ಶತಚಂದ್ರ ಚರ್ಮನ್ ಅಲೆ ಗುರಾಣಿಯೇ, ಶತಚಂದ್ರ ಎಂಬ ಹೆಸರಿನವನೇ, ದುಷಾಮಘಂ ನೋಹರ ಪಾಪ ಚಕ್ಷುಷಾಂ. ಈ ಕಣ್ಣು ಕೆಟ್ಟ ಕಣ್ಣಿಂದ ರಾಕ್ಷಸ ನೋಡ್ತಾರಲ್ಲ ಶತ್ರುಗಳು, ಅವರ ಕಣ್ಣನ್ನು ನೀನು ಮುಚ್ಚಿ ಹಾಕಿಬಿಡು ಅಂತ ಹೇಳ್ತಾರೆ. ಅವರ ಕಣ್ಣು ನಮ್ಮ ಮೇಲೆ ಬೀಳದಂತೆ ಮಾಡಿಬಿಡು. ಗ್ರಹಗಳ ದೃಷ್ಟಿ, ದುಷ್ಟ ಸೈನ್ಯದ ದೃಷ್ಟಿ ನಮ್ಮ ಮೇಲೆ ಬೀಳದಂತೆ ನೀನು ಅಡ್ಡ ಹಿಡಿ ಅಂತ ಅರ್ಥ. ಈ ಗುರಾಣಿ ಅಡ್ಡ ಹಿಡಿಯುತ್ತೆ, ಹೊಡಿಲಕ್ಕೆ ಬಂದಾಗ ಅಡ್ಡ ಹಿಡಿದ್ಬಿಟ್ರೆ ಏಟು ಬಿಡೋದಿಲ್ಲ. ಅದಕ್ಕೆ ಕೆಟ್ಟ ಶಕ್ತಿಗಳ ಕಡೆ ಕಣ್ಣು ಹಾಕದಂತೆ ಅಡ್ಡ ನಿಂತು ಬಿಡು ಅಂತ ಹೇಳುತ್ತಾರೆ. ಈ ರೀತಿ ಸ್ತೋತ್ರ ಮಾಡಿದಾಗ ನಮಗೆಲ್ಲ ಅನಿಷ್ಟಗಳು ಪರಿಹಾರವಾಗಲಿಕ್ಕೆ ನಾರಾಯಣ ಕವಚ ಅತಿ ಶ್ರೇಷ್ಠವಾದಂಥ ಒಂದು ಸ್ತೋತ್ರ. ಯನ್ನೋ ಭಯಂ ಗ್ರಹೇಭ್ಯೋ ಹೂತ್ ಕೇತುಭ್ಯೋ ನೃಭ್ಯಯೇವ ಚ ಸರೀಸೃಪೇಭ್ಯೋ ತಮಷ್ಟ್ರಿಭ್ಯೋ ಭೂತೇಭ್ಯೋ ಅಗೇಭ್ಯಯೇವ ಚ. ನಾಲ್ಕು ಸ್ತೋತ್ರದಲ್ಲಿ ಆಯುಧಗಳ ಸ್ತೋತ್ರ ಆಯಿತು. ಶಂಖ ಚಕ್ರ ಗದ ಖಡ್ಗ ಗುರಾಣಿ ಇಟ್ಟು ಸ್ತೋತ್ರ ಮಾಡಿದೆ. ಈಗ ಯನ್ನೋ ಭಯಂ ಗ್ರಹೇಭ್ಯೋ ಹೂತ್, ಗ್ರಹಗಳಿಂದ ಯಾವ ಭಯ ನಮಗೆ ಬರುತ್ತೋ, ಕೇತುಭ್ಯೋ ನೃಭ್ಯಯೇವ ಚ ಕೇತುವಿನಿಂದ ಯಾವ ಗ್ರಹ ನಮ್ಮ ದೋಷ ನಮಗೆ ಬರುತ್ತೋ, ಸರೀಸೃಪೇಭ್ಯ ಸರೀಸೃಪಗಳು ಹಾವುಗಳು ನಡ್ಕೊಂಡು ತೆವಳ್ಕೊಂಡು ಹೋಗತಕ್ಕಂಥವೆಲ್ಲ ಸರೀಸೃಪಗಳು, ಅವುಗಳಿಂದ ಬರದಂತೆ ತಮಿಷ್ಟ್ರಿಭ್ಯ ಅಂದರೆ ಕೋರೆ ಇರತಕ್ಕಂತಹ ಹಂದಿಗಳು ಮೊದಲಾದ ಪ್ರಾಣಿಗಳು ಖಡ್ಗಮೃಗ ಇತ್ಯಾದಿಗಳಿಂದ ಅಪಾಯ ಬರದಂತೆ ಕಾಪಾಡು. ಭೂತೇಭ್ಯ ಅಘೇಭ್ಯ ಏವ ಚ ಭೂತಗಳಿಂದ ಪಾತಾಡಬೇಕು. ಅಘ ಅಂದರೆ ಪಾಪಗಳು, ಪಾಪಗಳು ಪಾಪಿಗಳು ಅವರ ದೃಷ್ಟಿ ನಮ್ಮ ಮೇಲೆ ಬೀಳದಂತೆ ನೀವೆಲ್ಲ ಕಾಪಾಡಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತು ಕೆಲವು ಪದಾರ್ಥ ಮನೆಯಲ್ಲಿದ್ದರೆ ಕೆಲವು ಬರೋದಿಲ್ಲ. ಅಘೇಭ್ಯೋ ಹೂತ್ ಕೇತುಭ್ಯೋ ನೃಭ್ಯ ಏವ ಚ ಸರೀಸೃಪೇಭ್ಯೋ ತಮಷ್ಟ್ರಿಭ್ಯೋ ಭೂತೇಭ್ಯೋ ಅಗೇಭ್ಯ ಏವ ಚ. ನಾಲ್ಕು ಸ್ತೋತ್ರದಲ್ಲಿ ಆಯುಧಗಳ ಸ್ತೋತ್ರ ಆಯಿತು. ಶಂಖ ಚಕ್ರ ಗದ ಖಡ್ಗ ಗುರಾಣಿ ಇಟ್ಟು ಸ್ತೋತ್ರ ಮಾಡಿದೆ. ಈಗ ಯನ್ನೋ ಭಯಂ ಗ್ರಹೇಭ್ಯೋ ಹೂತ್, ಗ್ರಹಗಳಿಂದ ಯಾವ ಭಯ ನಮಗೆ ಬರುತ್ತೋ, ಕೇತುಭ್ಯೋ ನೃಭ್ಯ ಏವ ಚ ಕೇತುವಿನಿಂದ ಯಾವ ಗ್ರಹ ನಮ್ಮ ದೋಷ ನಮಗೆ ಬರುತ್ತೋ, ಸರೀಸೃಪೇಭ್ಯ ಸರೀಸೃಪಗಳು ಹಾವುಗಳು ನಡ್ಕೊಂಡು ತೆವಳ್ಕೊಂಡು ಹೋಗತಕ್ಕಂಥವೆಲ್ಲ ಸರೀಸೃಪಗಳು, ಅವುಗಳಿಂದ ಭಯ ಬರದಂತೆ ತಮಿಷ್ಟ್ರಿಭ್ಯ ಅಂದರೆ ಕೋರೆ ಇರತಕ್ಕಂತಹ ಹಂದಿಗಳು ಮೊದಲಾದ ಪ್ರಾಣಿಗಳು ಖಡ್ಗಮೃಗ ಇತ್ಯಾದಿಗಳಿಂದ ಅಪಾಯ ಬರದಂತೆ ಕಾಪಾಡು. ಭೂತೇಭ್ಯ ಅಘೇಭ್ಯ ಏವ ಚ ಭೂತಗಳಿಂದ ಪಾತಾಡಬೇಕು. ಅಘ ಅಂದರೆ ಪಾಪಗಳು, ಪಾಪಗಳು ಪಾಪಿಗಳು ಅವರ ದೃಷ್ಟಿ ನಮ್ಮ ಮೇಲೆ ಬೀಳದಂತೆ ನೀವೆಲ್ಲ ಕಾಪಾಡಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತು ಕೆಲವು ಪದಾರ್ಥ ಮನೆಯಲ್ಲಿದ್ದರೆ ಕೆಲವು ಬರೋದಿಲ್ಲ, ಯಾಲ ಒಟ್ಟಿದ್ರೆ ಸೊಳ್ಳೆ ಬರೋದಿಲ್ಲ ನಮಗೆ ಯೋಚನೆ ಮಾಡ್ತಾರೆ, ಕೆಲವು ಕೆಲವು ಇದ್ದರೆ ಕೆಲವು ಬರೋದಿಲ್ಲ ಅಂತ ಹೇಳ್ತಾರೆ. ಇವೆಲ್ಲ ಇದ್ದರೆ ಯಾವ ದುಷ್ಟ ಶಕ್ತಿನೂ ಬರೋದಿಲ್ಲ, ಒಂದೊಂದಕ್ಕೊಂದೊಂದಷ್ಟೇ. ಆದರೆ ನಾರಾಯಣ ಕವಚ ಎಲ್ಲದಕ್ಕೆ ಅಂದರೆ ಫಾರ್ ಆಲ್ ಎಲ್ಲದಕ್ಕೂ ಒಂದೇ ಇದು, ಒಂದು ತೆಗಡಿಗೊಂದು ಸೊಳ್ಳೆಗೊಂದು ಜಿರಳೆಗೊಂದು ಒಂದೊಂದಲ್ಲ, ನಾರಾಯಣ ಕವಚ ಇದ್ದರೆ ಎಲ್ಲವೂ ಔಟ್ ಅಂತ ಅರ್ಥ. ಎಲ್ಲ ದುಷ್ಟಶಕ್ತಿಗಳು ಹೋಗಿಬಿಡುತ್ತೆ, ಅದಕ್ಕೆ ತಪ್ಪದೇ ಹೇಳಬೇಕು. ಅಘೇಭ್ಯ ಏವ ಚ ಸರ್ವಾಣ್ಣೇತಾನಿ ಭಗವನ್ ನಾಮರೂಪಾಸ್ತ್ರ ಕೀರ್ತನಾತ್ ಪ್ರಯಾಂತು ಸಂಖ್ಯಯಂ ಸದ್ಯೋ ಯೇ ಅನ್ಯೇ ಶ್ರೇಯ ಪ್ರತೀಪಕಾಹ. ಸರ್ವಾಣಿ ಏತಾರಿ ಭಗವನ್ ನಾಮ ರೂಪಾಸ್ತ್ರ ಕೀರ್ತನ, ಭಗವನ್ ನಾಮ ಭಗವದ್ ರೂಪ ಭಗವದ್ ಅಸ್ತ್ರ ಇವುಗಳನ್ನು ಸ್ತೋತ್ರ ಮಾಡೋದ್ರಿಂದ, ಭಗವದ್ ರೂಪಗಳು ಮತ್ಸ್ಯಾದಿಗಳು, ಭಗವನ್ ನಾಮಗಳು ಕೇಶವಾದಿಗಳು, ಭಗವದ್ ಅಸ್ತ್ರಗಳು ಶಂಖಚಕ್ರಾದಿಗಳು, ಇವುಗಳ ಹೆಸರು ಹೇಳಿದರೂ ಕೂಡ ಸರ್ವಾಣ್ಯೇತಾನಿ ಪ್ರಯಾಂತು ಸಂಶಯಂ ಓಡೋ ಬಿಡುತ್ತದೆ. ಮನ್ನಾಹ ಗ್ರಹಣಾದೇವ ಗ್ರಹಯಾಂತಿ ದಿಶೋದಶ ಅಂತ ಹೇಳಿದಾಗೆ ಅವನು ಪ್ರಯೋಗ ಮಾಡಬೇಕಾಗಿಲ್ಲ, ಹೆಸರು ಕೇಳಿದ್ರೆ ಒಡೆ ಬಿಡುತ್ತೆ ಅಂತ ಹೇಳ್ತಾರೆ. ಚಕ್ರ ಅಂದ್ರೆ ಸಾಕು, ಶಂಖ ಅಂದ್ರೆ ಸಾಕು, ನಾರಾಯಣ ಅಂದ್ರೆ ಸಾಕು. ಆ ರೀತಿ ಆಗುತ್ತಾದ್ರೆ ಕಳ್ಳ ಮನೆ ಬಂದಿರ್ತಾರೆ, ಪೊಲೀಸ್ ಅಂತಷ್ಟು ಓಡೋಗ್ಬಿಡ್ತಾರೆ. ಪೊಲೀಸ್ ಶಬ್ದಕ್ಕೆ ಎಷ್ಟು ಶಕ್ತಿ ಇದೆ, ಅದು ಪೊಲೀಸ್ ಶಬ್ದಕ್ಕೆ ಶಬ್ದಕ್ಕೆ ಓಡಿಸಿಬಿಡುತ್ತೆ ಅಷ್ಟೇ. ಅದು ನಾರಾಯಣ ಅಂದ್ರೆ ಸಾಕು, ಕೇಶವ ಅಂದ್ರೆ ಸಾಕು, ಚಕ್ರ ಶಂಖ ಒಂದೊಂದು ಹೆಸರು ನಮ್ಮನ್ನು ಏನು ಮಾಡ್ತಾ ಇದೆ, ದುಷ್ಟಶಕ್ತಿಗಳನ್ನು ಓಡಿಸಿಬಿಡುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಎಷ್ಟು ಸುಲಭ, ಇರೋದು ಎಷ್ಟು ಶ್ಲೋಕ ಅಂತ ತಿಳ್ಕೊಂಡಿದ್ದೀರಿ, ಎಲ್ಲ ಸೇರಿ 41 ಶ್ಲೋಕ ಇರೋದಷ್ಟೇ. ಹೇಳ್ಬೋದಾದ ಎಷ್ಟು, ಇನ್ನೂ ಬರೀ ಮೂಲ ಹೇಳಿಬಿಟ್ರೆ ಬರೀ 35 ಶ್ಲೋಕ ಅಷ್ಟೇ. 35 ಶ್ಲೋಕ ಹೇಳೋದಕ್ಕೆ ಎಷ್ಟೊತ್ತು ಬೇಕು ಗೊತ್ತಾ, 4 ನಿಮಿಷ ಸಾಕು. ಸರಿಯಾಗಿ 4 ನಿಮಿಷದಲ್ಲಿ ನಾರಾಯಣ ಕೋಚ ಹೇಳುವ ಜಸ್ಟ್ 4 ಮಿನಿಟ್ಸ್, ಅಷ್ಟರಲ್ಲಿ ಎಷ್ಟು ಉಪಾಯ ಸಿಗುತ್ತೆ. ಇದನ್ನ ಇಷ್ಟು ಸುಲಭವಾದ ಉಪಾಯ ಬಿಟ್ಟುಬಿಟ್ಟು ಎಲ್ಲೆಲ್ಲ ಹುಡುಕಿದ್ರೆ ಪ್ರಯೋಜನ ಇಲ್ಲ. ಯನ್ನೋ ಭಯಂ ಗ್ರಹೇಭ್ಯೋ ಭೂತ್ ಕೇತುಭ್ಯೋ ದೃಭ್ಯಯೇವ ಚ ಸರೀಸೃಪೇಭ್ಯೋ ತಮಷ್ಟ್ರಿಭ್ಯೋ ಭೂತೇಭ್ಯೋ ಅಹೇಭ್ಯಯೇವ ಚ ಸರ್ವಾಣ್ಯೇತಾನಿ ಭಗವನ್ ನಾಮರೂಪಾಸ್ತ್ರಕೀರ್ತನಾತ್ ಪ್ರಯಾಂತು ಸಂಶಯಂ ಸದ್ಯೋ ಯೇ ಅನ್ಯೇ ಶ್ರೇಯಃ ಪ್ರತೀಪಕಾಹ. ಇವಿಷ್ಟೇ ಅಲ್ಲ, ಯೇ ಅನ್ಯೇ ಶ್ರೇಯಃ ಪ್ರತೀಪಕಾಹ, ಶ್ರೇಯಸ್ಸಿಗೆ ವಿರೋಧಿಗಳಾಗಿ ಏನೇನಿವೆ ಅವಿಷ್ಟು ನಾಶವಾಗಲಿ ಅಂತ. ಶ್ರೇಯಸ್ಸಿಗೆ ವಿರೋಧವಾಗಿ ಏನೇನು ಬರಲಿಕ್ಕೆ ಸಾಧ್ಯ ಇದೆ ಎಲ್ಲದರ ನಾಶ ಇದರಿಂದ ಆಗುತ್ತೆ. ಗರುಡೋ ಭಗವಾನ್ ಸ್ತೋತ್ರ ಸ್ತೋಮಚ್ಛಂದೋಮಯ ಪ್ರಭು ರಕ್ಷತ್ವಶೇಷ ಕೃಚ್ಛ್ರೇಭ್ಯೋ ವಿಶ್ವಕ್ಸೇನಸ್ವನಾಮವಿಹಿ. ಈಗ ಗರುಡರ ಸ್ತೋತ್ರ ಐತಿ. ಪರಮಾತ್ಮ ಗರುಡಾರೂಢರಾಗಿ ಬಂದಿದ್ದಾನಲ್ಲ, ಗರುಡನಿಂದ ಏನು ಅನುಗ್ರಹ ಆಗತ್ತೆ ಅಂದರೆ, ಗರುಡೋ ಭಗವಾನ್ ಸ್ತೋತ್ರ ಸ್ತೋಮ ಛಂದೋಮಯ ಪ್ರಭು. ಗರುಡ ವೇದಾಭಿಮಾನಿ, ಛಂದೋಭಿಮಾನಿ, ಆದ್ದರಿಂದ ಗರುಡನನ್ನು ಪ್ರಾರ್ಥನೆ ಮಾಡಿದರೆ ಆತ ಎಲ್ಲ ವಿಧವಾದಂಥ ಸ್ತೋತ್ರ ಸ್ತೋಮ ಛಂದೋಮಯ ಪ್ರಭು, ಎಲ್ಲ ಛಂದೋಮಯವಾದ ಸ್ತೋತ್ರಗಳಿಗೆ ಅಭಿಮಾನಿಯಾದಂಥ ಗರುಡ ರಕ್ಷತು ನಮ್ಮನ್ನು ಕಾಪಾಡಲಿ. ಯಾವುದರಿಂದ? ಅಶೇಷ ಕೃಚ್ಛ್ರೇಭ್ಯ, ಎಲ್ಲ ವಿಧವಾದ ಆಪತ್ತುಗಳಿಂದನೂ ಪರಿಹಾರ ಮಾಡಿ. ಇವತ್ತು ಗರುಡನ ಸ್ಮರಣೆ ಮಾಡಿದ ತಕ್ಷಣ ಹಾವು ಹೋಗುತ್ತೆ, ನಮಗೆ ಗೊತ್ತು, ಹಾವಿನ ವಿಷ ಹೋಗುತ್ತೆ. ಆದರೆ ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡೋ ಶಕ್ತಿ ಗರುಡನಿಗೆ ಇರೋದರಿಂದ ರಕ್ಷತು ಅಶೇಷ ಕೃಚ್ಛ್ರೇಭ್ಯ. ಅಶೇಷ ಅಂದ್ರೆ ಆಲ್ ಅಂತ ಅರ್ಥ, ಕೃಚ್ಛ್ರ ಅಂದ್ರೆ ಕಷ್ಟಗಳು. ಎಲ್ಲ ವಿಧವಾದ ಆಪತ್ತುಗಳಿಂದ ಗರುಡ ನಮ್ಮನ್ನು ಪಾಲಿಸಲಿ. ಮತ್ತು ವಿಶ್ವಕ್ಸೇನಃ ಸ್ವನಾಮಭಿಹಿ. ವಿಶ್ವಕ್ಸೇನ ಶಬ್ದಕ್ಕೆ ಎರಡರ್ಥ. ವಿಶ್ವಕ್ಸೇನ ಪರಮಾತ್ಮನ ಪರಿವಾರದಲ್ಲಿ ಒಬ್ಬ, ಆತ ನಮ್ಮನ್ನು ಪಾಲಿಸಲಿ ಅಂತ ಒಂದರ್ಥ. ವಿಶ್ವಕ್ಸೇನ ನಾರಾಯಣನ ಹೆಸರು, ವಿಶ್ವಕ್ಸೇನೋ ಜನಾರ್ದನಃ. ವಿಷ್ಣು ಸಹಸ್ರನಾಮದಲ್ಲಿ ವಿಶ್ವಕ್ಸೇನ ಅಂದ್ರೇನೋ ದೇವರ ಹೆಸರು. ಸ್ವನಾಮಭಿ, ಆತನ ಹೆಸರು ಹೇಳಿದರೂ ಸಾಕು, ನಮ್ಮ ಉದ್ಧಾರ ಆಗುತ್ತೆ. ಸರ್ವಾಪದ್ಭ್ಯೋ ಹರೇರ್ ನಾಮ ರೂಪ ಯಾನ ಆಯುಧಾನಿನಃ ಬುದ್ಧಿ ಇಂದ್ರಿಯ ಮನಃ ಪ್ರಾಣಾನ್ ಪಂತು ಪಾರ್ಷದ ಭೂಷಣ. ಸರ್ವಾಪದ್ಭ್ಯ, ಎಲ್ಲ ವಿಧವಾದ ಆಪತ್ತುಗಳಿಂದ ಹರೇಹೇ ನಾಮ ರೂಪ ಯಾನ ಆಯುಧಾನಿ ನಹ. ನಾಮ ನಾಮಗಳು, ಕೇಶವಾದಿಗಳು. ರೂಪ ಮತ್ಸ್ಯಾದಿ ರೂಪಗಳು. ಆಮೇಲೆ ಯಾನ ವಾಹನ ಗರುಡ. ಆಯುಧ ಚಕ್ರಾದಿ ಆಯುಧಗಳು, ಇವೆಲ್ಲವೂ ನಮ್ಮನ್ನ ಪಾಲಿಸಲಿ. ಬುದ್ಧಿ ಇಂದ್ರಿಯ ಮನಃ ಪ್ರಾಣಾನ್ ಪಾಂತು ಪಾರ್ಷದ ಭೂಷಣ. ಬುದ್ಧಿಯನ್ನು ಕಾಪಾಡಲಿ, ಇಂದ್ರಿಯಗಳನ್ನು ಕಾಪಾಡಲಿ, ಮನಸ್ಸನ್ನು ಕಾಪಾಡಲಿ, ಪ್ರಾಣಗಳನ್ನು ಕಾಪಾಡಲಿ. ಇಷ್ಟು ಶಕ್ತಿ ಒಳಗೆ ಹೋಗಿ ಕಾಪಾಡೋ ಶಕ್ತಿ ಯಾವುದಕ್ಕೂ ಇಲ್ಲ ಬೇರೆ ಪದಾರ್ಥಗಳಿಗೆ. ಆಮೇಲೆ ಡಿವೈನ್ ಇದ್ರೆ ಮಾತ್ರ ಸಾಧ್ಯ, ಸ್ಪಿರಿಚುವಲ್ ಇದ್ರೆ ಮಾತ್ರ ಸಾಧ್ಯ. ಒಳಗೆ ರಕ್ಷಣೆ ಕೊಡ್ತಕ್ಕಂಥ ಶಕ್ತಿ ಯಾಂತ್ರಿಕವಾದ ಯಾವುದಕ್ಕೂ ಇಲ್ಲ. ಅದನ್ನು ಪರಮಾತ್ಮನ ಈ ಪಾರ್ಷದಾದಿಗಳು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಯಥಾ ಹಿ ಭಗವಾನೇವ ವಸ್ತುತಃ ಸದಸತ್ಯಯತ್ ಸತ್ಯೇನ ತೇನ ನಸ್ಸರ್ವೇ ಯಾಂತುನಾಶಮುಪದ್ರವಾಹ. ಯಥಾ ಹಿ ಭಗವಾನೇವ ವಸ್ತುತಃ ಸದಸತ್ಯಯತ್. ಸತ್ತಂದ್ರೆ ಮೂರ್ತ ಪದಾರ್ಥಗಳು, ಅಸತ್ತಂದ್ರೆ ಅಮೂರ್ತ ಪದಾರ್ಥಗಳು. ಎಲ್ಲಿ ವಿಜಿಬಲ್ ನಾನ್ ವಿಜಿಬಲ್ ಹಾಗೆ ತಿಳ್ಕೊಂಡೆ ಸರಿ. ಕಣ್ಣಿಗೆ ಕಾಣುವ, ಕಾಣದೇ ಇರತಕ್ಕಂತಹ ಎಲ್ಲ ವಸ್ತುಗಳಲ್ಲೂ ಪರಮಾತ್ಮ ಏನಾಗಿದ್ದಾನೆ? ಅಂತರ್ಯಾಮಿಯಾಗಿದ್ದಾನೆ. ಇವು ಅಂತಃ ಪ್ರವೇಶ ಕೇಳಿದ್ದೇವಲ್ಲ, ಎಲ್ಲದರ ಒಳಗಿದ್ದಾನೆ ಅಂತಹ ಪರಮಾತ್ಮ. ಸತ್ತೇನ ತೇನ ನ ಸರ್ವೇ ಯಾಂತು ನಾಶಂ ಉಪದ್ರವ. ಎಲ್ಲ ಉಪದ್ರವಗಳು ಕೂಡ ಪರಮಾತ್ಮನಿಂದ ನಮಗೆ ಪರಿಹಾರವಾಗಲಿ ಅಂತ. ದೇವರ ನಾಮೋಚ್ಚಾರಣೆ, ರೂಪಸ್ಮರಣೆ, ಆಯುಧಗಳ ಸ್ಮರಣೆ, ವಾಹನದ ಸ್ಮರಣೆಯಿಂದ ಎಲ್ಲ ವಿಧವಾದ ಒಳಹೊರಗಿನ ಆಪತ್ತುಗಳೆಲ್ಲ ಪರಿಹಾರವಾಗಲಿ. ಯಥೈಕಾತ್ಯಾನುಭಾವೇನ ವಿಕಲ್ಪರಹಿತ ಸ್ವಯಂ ಭೂಷಣಾಯುಧ ಲಿಂಗಾಖ್ಯಾಹ ಧತ್ತೇ ಶಕ್ತೀಹಿ ಸ್ವಮಾಯಯ. ಯಥಾ ಯೇ ಐಕಾತ್ಮ್ಯಾನುಭಾವೇನ ವಿಕಲ್ಪರಹಿತ ಸ್ವಯಂ ಭೂಷಣಾಯುಧ ಲಿಂಗಾಖ್ಯಾಹ ಧತ್ತೇ ಶಕ್ತೀಹಿ ಸ್ವಮಾಯಯ. ಪರಮಾತ್ಮ ಎಂಥವನು ಅಂದರೆ ಸರ್ವತಂತ್ರ ಸ್ವತಂತ್ರ, ತಾನೇ ಆಯುಧ, ತಾನೇ ಭೂಷಣ, ತಾನೇ ಎಲ್ಲ, ಎಲ್ಲದರೊಳಗಿದ್ದು ಹೊರಗೂ ಎಲ್ಲ ಇಟ್ಕೊಂಡಿದ್ದಾನೆ ಅಂತ ಪರಮಾತ್ಮ. ಎಲ್ಲ ವಿಧವಾದಂಥ ಶಕ್ತಿ ಹಿ ಶಕ್ತಿಗಳನ್ನು ಸ್ವಮಾಯಯ ಧತ್ತೆ. ಮಾಯಾ ಅಂದರೆ ಇಚ್ಛಾ, ಸ್ವೇಚ್ಛೆಯಿಂದ ಎಲ್ಲವನ್ನೂ ಪರಮಾತ್ಮ ಧರಿಸಿದ್ದಾನೆ ಅಂತ ಪರಮಾತ್ಮ ನಮ್ಮನ್ನು ಪಾಲಿಸಲಿ. ತೇನೈವ ಸತ್ಯಮಾನೇನ ಸರ್ವಜ್ಞೋ ಭಗವಾನ್ ಹರಿಹಿ ಪಾತು ಸರ್ವೈ ಸ್ವರೂಪೈರ್ನಃ ಸದಾ ಸರ್ವತ್ರ ಸರ್ವಗಃ. ತೇನೈವ ಸತ್ಯಮಾನೇನ, ಈ ಸತ್ಯವಾದ ಪ್ರಮಾಣದಿಂದ ಸರ್ವಜ್ಞ ಭಗವಾನ್ ಹರಿಹಿ, ಸರ್ವಜ್ಞನಾದ ಭಗವಂತನಾದ ಶ್ರೀಹರಿ, ಸರ್ವೈಹಿ ಸ್ವರೂಪೈಹಿ ನಃ, ಎಲ್ಲ ವಿಧವಾದ ತನ್ನ ಸ್ವರೂಪಗಳಿಂದ ಸದಾ ಸರ್ವತ್ರ ಸರ್ವಗಃ ಪಾತು. ಮೂರು ಪದ ಇದೆ, ಸದಾ ಪಾತು ಯಾವಾಗಲೂ ಪಾಲಿಸಲಿ, ಸರ್ವತ್ರ ಪಾತು ಎಲ್ಲ ಕಡೆ ಪಾಲಿಸಲಿ, ಯಾವಾಗಲೂ ಪಾಲಿಸಲಿ ಎಲ್ಲ ಕಡೆಗೂ ಪಾಲಿಸಲಿ, ಮತ್ತು ಸರ್ವಗಃ ಎಲ್ಲ ಕಡೆ ಇರುವವನಾಗಿ ಪಾಲಿಸಲಿ. ಎಲ್ಲ ಕಡೆ ಇರುವವನಾಗಿ, ಎಲ್ಲ ಕಾಲದಲ್ಲೂ ಎಲ್ಲ ಸ್ಥಳಗಳಲ್ಲೂ ನಮ್ಮನ್ನು ರಕ್ಷಣೆ ಮಾಡಲಿ. ಈ ರೀತಿ ರಕ್ಷಣೆ ಮಾಡತಕ್ಕಂಥ ಶಕ್ತಿ ಸರ್ವಾಂತರ್ಯಾಮಿ ಪರಮಾತ್ಮ, ಅವನಿಗೆ ಮಾತ್ರ ಸ್ವಾತಂತ್ರ್ಯನ ಪರಮಾತ್ಮನಿಗೆ, ಆಮೇಲೆ ಮಹಾಲಕ್ಷ್ಮಿಗೆ, ಆಮೇಲೆ ಬ್ರಹ್ಮವಾಯುಗಳಿಗೆ, ತಾರತಮ್ಯ ಕ್ರಮದಲ್ಲಿ ಇರು. ಅದನ್ನು ಹೇಳಿದರು ತೇನೈವ ಸತ್ಯಮಾನೇನ ಸರ್ವಜ್ಞೋ ಭಗವಾನ್ ಹರಿಹಿ ಪಾತು ಸರ್ವೈಹಿ ಸ್ವರೂಪೈಹಿ ನಃ ಸದಾ ಸರ್ವತ್ರ ಸರ್ವಗಃ. ಸರ್ವತ್ರ ಸರ್ವಗಃ ಸದಾ ಪಾತು ವಿಚಿಕ್ಷು ದಿಕ್ಷು. ಇನ್ನೊಂದು ಸ್ವಾರಸ್ಯ, ದೇವರು ಮೆಟ್ಲಲ್ಲಿ ಕಾಪಾಡಬೇಕು ನಮ್ಮನ್ನ ಅಂದರೆ ವಿಚಿಕ್ಷು ಎಲ್ಲ ಕಾಲ ಹೇಳಿದ್ರೀಗ ಎಲ್ಲ ದಿಕ್ಕುಗಳಲ್ಲಿ ಹೇಳ್ತಾರೆ. ವಿಚಿಕ್ಷು ದಿಕ್ಷು, ದಿಕ್ಕುಗಳು ಅಂದರೆ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ದಿಕ್ಕುಗಳು, ಆಗ್ನೇಯ ನೈಋತ್ಯ ವಾಯವ್ಯ ಈಶಾನ್ಯಗಳು ವಿದಿಕ್ಕುಗಳು, ದಿಕ್ಕುಗಳು ವಿದಿಕ್ಕುಗಳು. ಎಲ್ಲ ದಿಕ್ಕುಗಳಲ್ಲೂ ಪರಮಾತ್ಮ ಪಾಲಿಸಲಿ, ಎಲ್ಲ ವಿದಿಕ್ಕುಗಳಲ್ಲೂ ಪರಮಾತ್ಮ ನಮ್ಮನ್ನು ಪಾಲಿಸಲಿ. ಸಮಂತಾತ್ ಸುತ್ತಲೂ, ಸಮಂತಾತ್ ಸುತ್ತಲೂ, ಲಕ್ಷ್ಮೀಕಾಂತ ಸಮಂತತೋಪಿ ಬಂದಿದೆ, ಸುತ್ತಲೂ ದೇವರು ನಮ್ಮನ್ನು ಪಾಲಿಸಲಿ. ಅಂತರ್ಬಹಿಹಿ ಒಳಗಿದ್ದು ಪಾಲಿಸಲಿ ಹೊರಗಿದ್ದು ಪಾಲಿಸಲಿ. ಆಮೇಲೆ ಭಗವಾನ್ ನರಸಿಂಹ, ಈ ರೀತಿ ಕಾಪಾಡೋ ಶಕ್ತಿ ಯಾರಿಗೆ? ನಾರಾಯಣನಿಗೆ. ಅದು ವಿಶೇಷವಾಗಿ ನರಸಿಂಹ ರೂಪದಿಂದ ಕಾಪಾಡ್ತಾ ಇದ್ದಾನೆ, ಪ್ರಹ್ಲಾದನ ಕಾಪಾಡಿದ ನಾವು ಕೇಳಿದ್ದೇವೆ. ಅದಕ್ಕೆ ನರಸಿಂಹದೇವರು ಈ ರೀತಿ ನಮ್ಮನ್ನು ಪಾಲಿಸಲಿ. ಅದನ್ನು ದಾಸರು ಹಿಂದೆ ಮುಂದೆ ಎಡಬಲದಿ ಒಳ ಹೊರಗೆ ಇಂದಿರೇಶನು ತನ್ನವರನು ಎಂದೆಂದು ಸಲಹುವನು ಆಗಸದವೋಲ್ ಎತ್ತ ನೋಡಿದರು. ದೇವರು ಒಳಗೆ ಹೊರಗೆ ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲ ಕಡೆ ಕಾಪಾಡ್ತಾನೆ ಅಂತ ಹೇಳ್ಬಿಡ್ತಾರೆ. ಇದು ದೇವರ ವೈಭವ. ಪ್ರಹಾಪಯನ್ ಲೋಕ ಭಯಂ ಸ್ವನೇನ ಸ್ವತೇಜಸ ಗ್ರಸ್ತ ಸಮಸ್ತ ತೇಜಾಹ. ಪ್ರಹಾಪಯನ್ ಲೋಕಭಯಂ, ಲೋಕದಿಂದಾಗತಕ್ಕಂಥ ಭಯವನ್ನು ನಮ್ಮ ಪರಮಾತ್ಮ ಪಾಲಿಸಿಬಿಡಲಿ. ಸ್ವನೇನ ಸ್ವತೇಜಸ ಗ್ರಸ್ತ ಸಮಸ್ತ ತೇಜಾಹ, ತನ್ನ ಧ್ವನಿಯಿಂದ ಗ್ರಸ್ತ ಸಮಸ್ತ ತೇಜಾಹ. ಪರಮಾತ್ಮ ಸೂರ್ಯೋದಯವಾಗ್ತಿರ್ಲಿಕ್ಕೆ ಎಲ್ಲ ನಕ್ಷತ್ರ ಮರೆಯಾಗಿಬಿಡ್ತವೆ. ದೇವರ ತೇಜಸ್ಸಿನ ಮುಂದೆ ಎಲ್ಲರೂ ಏನಾಗ್ತಾರೆ? ಡಿಂಬಾಗಿಬಿಡ್ತಾರೆ. ಟೀಕಾರಾಯರು ತಮ್ಮ ಇದರಲ್ಲಿ ಗಂಥದಲ್ಲಿ ಬರೀತಾರೆ, ದೇವರ ಕಾಂತಿ ಎಷ್ಟು ಬಿಟ್ಟುಬಿಡಿ, ದೇವರ ಇಂದ್ರಿಯಗಳ ಕಾಂತಿ ಎಷ್ಟು ಅದು ಬಿಟ್ಟುಬಿಡಿ, ದೇವರ ಕಾಲಿನ ಕಾಂತಿ ಎಷ್ಟು ಅದು ಬೇಡ, ದೇವರ ಬೆರಳಿನ ಕಾಂತಿ ಎಷ್ಟು ಅದು ಬೇಡ, ಪರಮಾತ್ಮನ ಬೆರಳಿನ ತುದಿಯ ಕಾಂತಿ ಎಷ್ಟು ಅಂತ ಹೇಳ್ತಾರೆ. ಪರಮಾತ್ಮನ ಪಾದದ ಬೆರಳಿನ ಉಗುರಿದೆಯಲ್ಲ, ಅದರ ಶಕ್ತಿ ಎಷ್ಟು, ಕಾಂತಿ ಎಷ್ಟಿದೆ ಅಂದರೆ ಬ್ರಹ್ಮಾದಿ ದೇವತೆಗಳೆಲ್ಲ ದೇವರ ನಮಸ್ಕಾರ ಮಾಡಲಿಕ್ಕೆ ಅಂತ ಬರ್ತಾರಂತೆ. ಅದರ ತಲೆ ಮೇಲೆ ಕಿರೀಟ ಹಾಕ್ಕೊಂಡಿರ್ತಾರೆ, ಮಣಿಗಳು ಹೊಡಿತಾ ಇರ್ತವೆ. ದೇವರ ಪಾದಕ್ಕೆ ನಮಸ್ಕಾರ ಮಾಡಲಿಕ್ಕೆ ಬಂದಾಗ ಪರಮಾತ್ಮನ ನಖದ ಕಾಂತಿಗೆ ಅವೆಲ್ಲ ಡಿಮ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅವಿಷ್ಟು ಡಲ್ ಆಗಿಬಿಡುತ್ತೆ ಅಂತ ಕೇಳಿದರೆ ಎಂಥ ಕಾಂತಿಯನ್ನು ಕೂಡ ಡಲ್ ಮಾಡೋ ಕಾಂತಿ ಭಗವಂತನ ಕಾಂತಿ. ನಮಗೆ ಅರ್ಥ ಆಗುತ್ತೆ, ಅಷ್ಟು ನಕ್ಷತ್ರ ಏನು, ಚಂದ್ರನ ಹೇಗಿರ್ತಾರೆ, ಸೂರ್ಯೋದಯ ಆಗ್ತಾ ಒಂದು ಕಾಣದೆಲ್ಲ ಹೋಗಿಬಿಡ್ತಾವೆಲ್ಲ ಕೂಡ. ಸೂರ್ಯನ ಪ್ರಕಾಶದ ಮುಂದೆ ಅವೆಲ್ಲ ಹೇಗೆ ಡಲ್ ಆಗುತ್ತೋ, ದೇವರ ಮುಂದೆ ಗ್ರಸ್ತ ಸಮಸ್ತ ತೇಜಾಹ, ಎಲ್ಲ ತೇಜಸ್ಸನ್ನು ಮೀರಿಸಿರ್ತಕ್ಕಂಥವ್ನು ಪರಮಾತ್ಮ. ಯಾತಕ್ಕೆ ದಿವಿಸೂರ್ಯ ಸಹಸ್ರಸ್ಯ ಭವೇ ದ್ವಿಗಪದುತ್ಥಿತ ಯದಿ ಭಾ ಸದೃಶಿ ಸಾಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯ ತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ. ಇದೆಲ್ಲ ಕೇಳಿದವರಿಗೆ ದೇವರ ತೇಜಸ್ಸಿನ ಮುಂದೆ ಯಾವ ತೇಜಸ್ಸು ಇಲ್ಲ, ಆದ್ದರಿಂದ ದೇವರ ಸ್ಮರಣೆ ಮಾಡಿದವರಿಗೆ ಯಾವ ರೀತಿಯಲ್ಲೂ ಆಪತ್ತಿನ ಹೆಸರು ಕೂಡ ಬರೋದಿಲ್ಲ ಅಂತ ಹೇಳ್ತಾರೆ. ಇಷ್ಟ ಅದು ನಾರಾಯಣ ಕವಚ ಇತ್ತು. ಇದು ಫಲಶ್ರುತಿ ಹೇಳ್ತಾರೆ ನಮಗೆ. ಯಾವಾಗ ಫಲಶ್ರುತಿಯಲ್ಲಿ ಭಾರಿ ಇಂಟ್ರೆಸ್ಟಿಂಗ್ ಇರು, ತೀರ್ಥಪ್ರಸಾದ ಅಂದ ತಕ್ಷಣ ಜನ ಬಂದ್ಬಿಡ್ತಾರಲ್ಲ ಆ ಥರ. ಫಲಶ್ರುತಿ ಏನು ಅಂದರೆ ಹೇಳ್ತಾರೆ, ಶ್ರೀ ವಿಶ್ವರೂಪ ಉವಾಚ ಮಘವನ್ ಇದಮಾಖ್ಯಾತಂ ವರ್ಮ ನಾರಾಯಣಾತ್ಮಕಂ ವಿಜೇಷ್ಯ ಶಂಜಸಾಯೇನ ದಂಸಿತೋ ಅಸುರ ಯೂಥಪಾನ್. ಇಂದ್ರದೇವರೇ ಯೋಚನೆ ಮಾಡಬೇಡಿ, ಮಘವನ್ ಇಂದ್ರದೇವರ ಹೆಸರು ಅಲ್ಲ, ಇಂದ್ರದೇವರೇ ವರ್ಮ ನಾರಾಯಣಾತ್ಮಕಂ ಇದಂ ಆಖ್ಯಾತಂ, ನಾರಾಯಣ ವರ್ಮ ಅನ್ನೋ ವರ್ಮನ ಹೇಳ್ಕೊಟ್ಟಿದ್ದೆ ನಿಮಗೀಗ. ವಿಜೇಷ್ಯಸಿ ಅಂಜಸಾಯೇನ ಇದನ್ನು ಹೇಳಿಬಿಟ್ರೆ ದಂಸಿತೋ ಅಸುರ ಯೂಥಪಾನ್, ಸನ್ನದ್ಧರಾಗಿಬಿಟ್ರೆ ಈ ಕವಚ ಹಾಕ್ಕೊಂಡು ಬಿಟ್ರೆ ಸರ್ ಅಸುರ ಯೂಥಪಾನ್ ವಿಜೇಷ್ಯಸಿ, ಬರೀ ರಾಕ್ಷಸರನ್ನಲ್ಲ ಅವರ ಗುಂಪು ಗುಂಪನ್ನು ಅವರ ಮುಖಂಡರನ್ನ ಗೆದ್ದು ಹಾಕಿಬಿಡ್ತೀರಿ, ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ಅಂದರೆ ನಾರಾಯಣ ಕವಚ ಒಂದು ಗೊತ್ತಿದ್ದರೆ ಎಂಥ ಶತ್ರುಗಳನ್ನು ಗೆಲ್ಲಬಹುದು ಅನ್ನೋದನ್ನು ತಿಳಿಸಿದೆ. ಏತದ್ಧಾರಯ ಮಾನಸ್ತು ಎಂ ಎಂ ಪಶ್ಯತಿ ಚಕ್ಷುಷಾ ಪದಾವ ಸಂಸ್ಕೃತೆ ಸದ್ಯ ಸಾಧ್ವಸಾತ್ವ ವಿಮುಚ್ಯತೆ. ಇನ್ನೊಂದು ಪರಿಸ್ಥಿತಿ, ಏತದ್ಧಾರಯ ಮಾನಸ್ತು, ಯಾರ ನಾರಾಯಣ ಕವಚ ಕಲ್ತಿರ್ತಾರಲ್ಲ, ಯಾರು ನಾರಾಯಣ ಕವಚ ಬಾಯ್ಪಾಠ ಮಾಡ್ತಾರೆ, ನಾರಾಯಣ ಕವಚ ಕಲ್ತಿಳಿದು ಬಿಡ್ತಾರೆ, ಅವರು ಎಂ ಎಂ ಪಶ್ಯತಿ ಚಕ್ಷುಷ, ಯಾರು ನೋಡ್ತಾರಲ್ಲ ಕಣ್ಣಿಂದ ಅವರೆಲ್ಲ ಪ್ಯೂರ್ ಆಗಿಬಿಡ್ತಾರೆ. ನಮಗೆ ಸುಲಭ ಅನಿಸುತ್ತೆ, ನಾವು ಕಲಿಯೋದಕ್ಕಿಂತ ಕಲ್ತವ್ರ ಬಂದು ನಿಂತ್ಕೊಂಡ್ಬಿಟ್ರಾಯ್ತು ಅಂತ. ಕಲ್ತವ್ರ ಬಂದು ನೋಡಿಬಿಟ್ರೆ ಸಾಕು, ಎಲ್ಲ ಪ್ಯೂರ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ರಾಯರ ಸ್ತೋತ್ರ ಹೇಳ್ತಾರೆ, ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರಾಹ, ಅವ್ರು ನೋಡಿಬಿಟ್ರೆ ಪಾಪಗಳ ರಾಶಿ ಪುಡಿ ಪುಡಿ ಆಗೋಗುತ್ತೆ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡಾಗ ನಾರಾಯಣ ಕವಚವನ್ನು ಕಲಿ ತಿಳಿದವರು ನಮ್ಮ ನೋಡಿದ್ರೆ ನಮ್ಮ ಪಾಪಗಳು ಹೋಗೋದಾದ್ರೆ ನಾವೇ ಕಲ್ತ್ರೆ ಎಷ್ಟು ಪಾಪ ಹೋಗುತ್ತೆ ಲೆಕ್ಕ ಹಾಕಿ. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಷ್ಟು ಮಹಿಮೆ ಇದೆ. ಏತದ್ಧಾರಯ ಮಾನಸ್ತು ಎಂ ಪಶ್ಯತಿ ಚಕ್ಷುಷ ಪದಾವ ಸಂಸ್ಕೃತೆ ಸದ್ಯ ಸಾಧ್ವಸಾಧ್ವಸ ಅಂದ್ರೆ ಭಯ, ಕಷ್ಟ ಭಯ ಪರಿಹಾರ ಆಗಿಬಿಡುತ್ತೆ. ಯಾರೋ ಭಯ ಅಂತ ಬರ್ತಿರ್ತಾರೆ ಅಂತ ತಿಳ್ಕೊಂಬೋಣ, ತುಂಬ ಭಯ ಆಗುತ್ತೆ ಅಂತ ಹೇಳ್ತಾರೆ. ನಾರಾಯಣಕಾಚಾರ ಕಲ್ತು ಬಿಟ್ಟು ಅವ್ರು ಮುಟ್ಟಿಬಿಟ್ರೆ ಅವ್ರು ನೋಡಿಬಿಟ್ರೆ ಸಾಕು ಭಯ ಎಲ್ಲ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಇಷ್ಟು ಶಕ್ತಿ ಅದಕ್ಕಿದೆ. ಪಶ್ಯತಿ ಚಕ್ಷುಷ ಪದಾವ ಸಂಸ್ಕೃತೆ ಸದ್ಯ ಸಾಧ್ವಸಾಧ್ವ ವಿಮುಚ್ಯತೆ. ಇಂಥದ್ದೇ ಶ್ಲೋಕ ಕೃಷ್ಣಾಮೃತ ಮಹಾಣದಲ್ಲಿ ಬರುತ್ತೆ. ಆಚಾರ್ಯ ಹೇಳ್ತಾರೆ, ಗೋಪೀಚಂದನ ಲಿಪ್ತಾಂಗೋ ಎಂ ಪಶ್ಯತಿ ಚಕ್ಷುಷ ತಂ ತಂ ಶುದ್ಧಂ ವಿಜಾನೀಯಾತ್ ನಾತ್ರ ಕಾರ್ಯ ವಿಚಾರ. ಗೋಪಿಚಂದನ ಹಚ್ಕೊಂಡವರು ಏದನ್ನು ನೋಡ್ತಾರೆ ಎಲ್ಲ ಪ್ಯೂರ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಗೋಪಿಚಂದನ ಹಚ್ಕೊಂಡವ್ರು ನೋಡಿದ್ರೆ ಪ್ಯೂರ್ ಆಗುತ್ತೆ ಅಂತ, ಎಷ್ಟು ಆಶ್ಚರ್ಯ. ಇನ್ನು ಗೋಪಿಚಂದನ ಹಚ್ಕೊಂಡ್ಬಿಟ್ರೆ ಎಷ್ಟು ಸುಲಭ ಆಗುತ್ತಾಗ. ಗೋಪಿಚಂದನ ಮನೆಯಲ್ಲಿದ್ದರೆ ನಮಗೆ ಗೊತ್ತಿದೆ, ರಾಯರ ಮೃತ್ತಿಕೆ ಮನೆಯಲ್ಲಿದ್ದರೆ ಭೂತ ಪ್ರೇತ ಬರೋದಿಲ್ಲ, ಗೊತ್ತಾಗಿದೆ. ಇನ್ನು ಗೋಪಿಚಂದನ ದೇವರ ಮೃತ್ತಿಕ ಕೃಷ್ಣನಿಗೆ ಹಾಕಿದ ಊರ್ಧ್ವಕುಂಡ್ರ ಅದು ಎಷ್ಟು ಲೆಕ್ಕ ಶಕ್ತಿ ಇರಬೇಕು ಲೆಕ್ಕ ಹಾಕಿ. ಮನೆಯಲ್ಲಿ ಗೋಪಿಚಂದನ ಇದ್ದರೆ ಸಾಕು. ಇನ್ನು ಮುಂದೆ ಒಂದು ಮಾತು ಹೇಳ್ತಾರೆ, ಬರೆದ ಪುಸ್ತಕ ಮನೆಯಲ್ಲಿದ್ದರೂ ಸಾಕಂತೆ, ಓದೋದು ಕೂಡ ಬೇಡ, ಮನೆಯಲ್ಲಿ ಇಟ್ಕೊಂಡ್ರೆ ಸಾಕು. ಅಷ್ಟು ಶಕ್ತಿ ಇದಕ್ಕೆ ಅಂತ ಹೇಳ್ತಾರೆ. ನಾರಾಯಣ ಕವಚ ಬರೆದಿದ್ದ ಪುಸ್ತಕ ಮನೆಯಲ್ಲಿದ್ದರೆ, ಗೋಪಿಚಂದನ ಮನೆಯಲ್ಲಿದ್ದರೆ ದುಷ್ಟಶಕ್ತಿಗಳು ಒಳಗೆ ಬರಲಿಕ್ಕೆ ಆಗೋದಿಲ್ಲ, ಅಷ್ಟು ಸಿದ್ಧಿ ಕೊಡುತ್ತೆ ಅಂತ ಹೇಳ್ತಾರೆ. ಪದಾವ ಸಂಸ್ಕೃತಿ ಇನ್ನೊಂದೀಗ ಹೋಗಲಿ, ನೋಡಲಿಲ್ಲ ಪದಾವ ಸಂಸ್ಕೃತಿ, ಅವ್ರ ಕಾಲಿಂದ ನಮ್ಮ ಮುಟ್ಟಿಬಿಟ್ರೆ ಸಾಕತ್ತೆ. ನಾರಾಯಣ ಕವಚ ಮಂತ್ರ ತಿಳಿದವರು ಕಾಲಿಂದ ಮುಟ್ಟಿದ್ರೆ ನಮ್ಮ ಭಯ ಎಲ್ಲ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ದೊಡ್ಡವ್ರ ಕೈ ನಮಸ್ಕಾರ ಮಾಡಿದಾಗ ಕಲ್ತಿರ್ತಾರಲ್ಲ ಅವರು, ಸ್ಪರ್ಶ ಆಗುತ್ತಲ್ಲ ಭಯ ಹೋಗಿಬಿಡುತ್ತೆ ಅಂತ. ಎಷ್ಟು ಸುಲಭ ಇದೆ, ದೊಡ್ಡ ಯಾತ್ರೆ ದೊಡ್ಡವರು ನಮಸ್ಕಾರ ಮಾಡ್ತಾರೆ ಅಂದರೆ ನಾರಾಯಣ ಕವಚ ಮಂತ್ರ ಗೊತ್ತಿದೆ ಅವರಿಗೆ, ಅವ್ರ ಪಾದ ಮುಟ್ಟಿದ ತಕ್ಷಣ ಭಯ ಪರಿಹಾರ ಆಗುತ್ತೆ. ಇದು ವಿಶೇಷ. ಅದು ಮುಟ್ಟಿದ ತಕ್ಷಣ ಆಗುತ್ತೆ ಅಂತ ಕೇಳಿದರೆ ಲೈವ್ ವೈರ್ ಮುಟ್ಟಿದ ತಕ್ಷಣ ಏನಾಗುತ್ತೆ ಗೊತ್ತಲ್ಲ ನಮಗೆ, ಬರೀ ಮುಟ್ಟಿದ ಪ್ರಾಣನೇ ಹೋಗುತ್ತೆ ಬೇಕಾದ. ಇದನ್ನ ಅರ್ಥ ಮಾಡಿಕೊಂಡ್ರೆ ಮುಟ್ಟಿದಕ್ಕೆ ಅಷ್ಟು ಎಫೆಕ್ಟ್ ಇದೆ. ಜಸ್ಟ್ ಅದೇನು ಭಾರಿ ಜೋರ ಮುಟ್ಟಬೇಕಾಗಿಲ್ಲ, ಫೆದರ್ ಟಚ್ ಮಾಡಿದ್ರು ಸಾಕು, ಕರೆಂಟಿನ ಮೆಲ್ಲ ಮುಟ್ಟಿದ್ರು ಸಾಕು, ಗಟ್ಟೆ ಹಿಡ್ಕೋಬೇಕಾಗಿಲ್ಲ, ಟೆಸ್ಟ್ ಮಾಡಿದ್ರು ಸಾಕು. ಇಷ್ಟು ಸಿದ್ಧಿ ಅದಕ್ಕೆ. ಪದಾವ ಸಂಸ್ಕೃತಿ ಸದ್ಯ ಸಾಧ್ವಸಾಧ್ವ ವಿಮುಚ್ಯತೆ. ನಮಗೀಗ ಅನಿಸುತ್ತೆ ವಾದಿರಾದರು ವ್ಯಾಸರಾದರು ಕನ್ನಡದಲ್ಲಿ ಬರೆದಿದ್ದರಿಂದ ಎಷ್ಟು ಅನುಕೂಲ ಆಯ್ತು. ಇದರಿಂದ ಪ್ರತಿಯೊಬ್ಬರು ಕೂಡ ಎಂಥ ಆಪತ್ತನ್ನು ಗೆಲ್ಲಬೇಕಾದ್ರೆ ಸಂಸ್ಕೃತದಲ್ಲಿದ್ದು ಕನ್ನಡದಲ್ಲಿ ಅವು ಸುಲಭವಾಗಿ ಗೆಲ್ಲಬಹುದು. ನ ಕುತಶ್ಚಿತ್ ಭಯಂ ತಸ್ಯ ವಿದ್ಯಾಂ ಧಾರಯತೋ ಭವೇತ್ ರಾಜದಶುಗ್ರಹಾದಿಭ್ಯೋ ವ್ಯಾಘ್ಯಾಧಿಭ್ಯಶ್ಚ ಕರಿಹಿಚಿತ್. ಏನೇನು ಪರಿಹಾರ ಮಾಡುತ್ತೆ? ನ ಕುತಶ್ಚಿತ್ ಭಯಂ ತಸ್ಯ, ಎಲ್ಲಿಂದನೂ ಭಯ ಬರೋದೇ ಇಲ್ಲ ಅವನಿಗೆ. ವಿದ್ಯಾಂ ಧಾರಯತೋ ಭವೇತ್, ನಾರಾಯಣ ಕವಚ ಮಂತ್ರ ತಿಳಿದವನಿಗೆ ಯಾವ ಭಯನೂ ಇರೋದಿಲ್ಲ. ರಾಜದಶು ಗ್ರಹಾದಿಭ್ಯ, ರಾಜದಶು ಗ್ರಹ, ರಾಜ ಅಂದ್ರೆ ರಾಜಭಯ, ರಾಜಚೋರ ಮಹಾವ್ಯಾಘ್ರ ಸರ್ಪನಕ್ರಾದಿ ಪೀಡನು, ರಾಜರ ಭಯ ಇಲ್ಲ. ರಾಜರ ಭಯ ಏನು? ಇಲ್ಲ ರೋಡ್ ವೈಡನ್ ಮಾಡಕ್ಕೆ ಮನೆ ತಗೊಂಡ್ಬಿಡೋದು, ಅಥವಾ ಜಮೀನೇ ಕಿತ್ಕೊಂಡ್ಬಿಡೋದು, ಅಥವಾ ವಿನಾ ಕಾರಣ ಜೈಲಿಗೆ ಹಾಕ್ಸೋದು, ರಾಜಭಯ ಅದು. ಇನ್ನು ಟ್ಯಾಕ್ಸ್, ಹೆವಿ ಟ್ಯಾಕ್ಸ್, ಇಲ್ಲ ಯಾವುದೋ ಒಂದು ಹಾಕೋದು, ಅದೆಲ್ಲ ಬಿಟ್ಟುಬಿಡ್ಬೋದು. ದಶು ಕಳ್ಳರಿಂದ ಭಯ ಇಲ್ಲ, ರಾಜರಿಂದ ಭಯ ಇಲ್ಲ, ಕಳ್ಳರಿಂದ ಭಯ ಇಲ್ಲ. ಕಳ್ಳರಾಜರಿಂದ ಭಯ ಇಲ್ಲ, ಇನ್ನೊಂದು ಕಳ್ಳರಾಜರು ಬೇರೆ ಇದ್ದಾರಲ್ಲ, ಕಳ್ಳರಾಜರು ದುಷ್ಟರಾಜರಿಂದನೂ ಭಯ ಇಲ್ಲ. ಗ್ರಹಾದಿಭ್ಯ, ಯಾವ ಗ್ರಹಗಳ ಭಯ ಇಲ್ಲ. ವ್ಯಾಧ್ಯಾದಿಭ್ಯಶ್ಚ ಕರಿಸಿದ, ರೋಗ ಭಯ ಇಲ್ಲ. ಯಾರಿಗೆ ನಾರಾಯಣ ಕವಚ ಮಂತ್ರ ಗೊತ್ತಿರುತ್ತೋ ರೋಗದ ಭಯ ಇಲ್ಲ ಅಂತ ಹೇಳ್ತಾರೆ. ಬಹಳ ಇಂಪಾರ್ಟೆಂಟ್ ಇದು. ಪದ್ಮಪುರಾಣದಲ್ಲಿ ವಿಷ್ಣುವರ ಅಪಾಮಾರ್ಜನ ಸ್ತೋತ್ರ ಅಂತ ಬರುತ್ತೆ. ಆ ಸ್ತೋತ್ರದಿಂದ ಮಂತ್ರಿಸಿಬಿಟ್ಟು ಪ್ರೋಕ್ಷಣೆ ಮಾಡಿದರೆ ಜ್ವರ ಬಿಟ್ಟೋಗುತ್ತೆ ಅಂತ ಹೇಳ್ತಾರೆ. ಆ ಸ್ತೋತ್ರದಿಂದ ಪ್ರೋಕ್ಷಣೆ ಮಾಡಿದರೆ ಸಾಕು, ಜ್ವರ ಬಿಟ್ಟೋಗುತ್ತೆ. ರಾಯರ ಸ್ತೋತ್ರದಿಂದ ಸ್ತೋತ್ರೇಣೈವ ಅಭಿಮಂತ್ರಿತಂ, ಅಭಿಮಂತ್ರಿತವಾದ ನೀರನ್ನು ಪ್ರೋಕ್ಷಣೆ ಮಾಡಿದರೆ ಯಾವ ಗುರುಗಳ ಮಂತ್ರ, ದೇವತಾ ಮಂತ್ರ, ವಾಯುದೇವರ ಮಂತ್ರ, ನಾರಾಯಣನ ಮಂತ್ರ ಎಲ್ಲ ಹೇಳಿದರೆ ಮಂತ್ರಿಸಿದ ನೀರು ಸಹ ನಮ್ಮ ಉದ್ಧಾರ ಮಾಡುತ್ತೆ ಅಂದಮೇಲೆ ನಾರಾಯಣ ಕವಚರ ಅಭಿಮಂತ್ರಣ ಮಾಡಿದ ನೀರನ್ನು ಪ್ರೋಕ್ಷಣೆ ಮಾಡಿದರೂ ಸಾಕು. ಮುಂದೆ ವ್ಯಾಧಿಯ ಭಯನೂ ಅದಕ್ಕಿರೋದಿಲ್ಲ. ಇದು ಜನರಲ್ ಪರಿಶ್ರುತಿ, ಈ ಪರ್ಟಿಕ್ಯುಲರ್ ಹೇಳ್ತಾರೆ. ಇಮಾಂ ವಿದ್ಯಾಂ ಪುರಾ ಕಶ್ಚಿತ್ ಕೌಶಿಕೋ ಧಾರ ಎನ್ ವಿಜ ಯೋಗಧಾರಣ ಯಾ ಸ್ವಾಂಗಂ ಜಹೌ ಸಮರು ಸನ್ವನಿ. ಇಮಾಂ ವಿದ್ಯಾಂ ಪುರಾ ಕಶ್ಚಿತ್ ಕೌಶಿಕೋ ಧಾರ ಎನ್ ವಿಜ. ಒಬ್ಬ ಬ್ರಾಹ್ಮಣ ಇದ್ದ, ಕೌಶಿಕ ಅಂತವನ ಹೆಸರು. ಕೌಶಿಕ ದ್ವಿಜ ಪುರ, ಬಹಳ ಹಿಂದಿನ ಕಥೆ ಇದು. ಇಮಾಂ ವಿದ್ಯಾಂ, ಈ ನಾರಾಯಣ ಕವಚ ಮಂತ್ರ ಕಲ್ತಿದ್ದ. ಯೋಗಧಾರಣೆಯ ಸ್ವಾಂಗಂ ಜಹೌ ಸಮರು ಸನ್ಮನಿ. ಮುಂದೆ ಅವನು ಆಯುಷ್ಯ ಮುಗಿತು, ಸತ್ತ ಹೋಗಿಬಿಟ್ಟ. ಹೇಗೆ ಸತ್ತ ಅಂದರೆ ಯೋಗಧಾರಣೆಯ, ಯೋಗದಿಂದ ಪ್ರಾಣ ಬಿಟ್ಟ ಅಂತ ಹೇಳಿ. ಇದರಿಂದ ಅರ್ಥ ಏನು? ನಾರಾಯಣ ಕವಚ ಮಂತ್ರ ಕಲ್ತ್ರೆ ಯೋಗನೂ ಬರುತ್ತೆ ಅಂತ ಅರ್ಥ. ಯೋಗಧಾರಣೆಯ, ನಾರಾಯಣ ಕವಚ ಮಂತ್ರ ಸಿದ್ಧಿಯಿಂದ ಯೋಗವನ್ನು ಪಡೆದು ಆಯುಷ್ಯ ಮುಗಿತು, ಸತ್ತೋದ. ಎಲ್ಲಿ? ಮರುಧನ್ವನಿ, ಮರುಭೂಮಿಯಲ್ಲಿ ಸತ್ತೋದ. ಇಲ್ಲಿ ಗುಜರಾತಲ್ಲಿ ನಡೆದ ಕಥೆ ಇದೆ. ಬೇಕಾಷ್ಟು ಮರುಭೂಮಿ ಇದೆ, ಒಂದು ಕಡೆ ಅವನು ಸತ್ತೋದ, ಬಾಡಿ ಬಿದ್ದೋಯ್ತು. ಹಾಗೇನೆ ಮುಂದೇನಾಯಿತು, ತಶ್ಚೋಪರಿ ವಿಮಾನೇನ ಗಂಧರ್ವಪತಿ ರೇಖದ ಯಯೌ ಚಿತ್ರರಥ ಸ್ತ್ರೀಭಿಹಿ ಮೃತೋ ಯತ್ರ ಜುಜಕ್ಷಯ. ಏನಾಯಿತು, ತಶ್ಚ ಉಪರಿ ವಿಮಾನೇನ, ಅವನು ಬಾಡಿ ಬಿದ್ದಿತ್ತು, ಎಷ್ಟೋ ದಿವಸ ಆಗೋಗ್ಬಿಟ್ಟು, ಸಂಸ್ಕಾರ ಆಗಿದ್ದಿಲ್ಲ ಅದಕ್ಕೆ, ಸಂಸ್ಕಾರ ಆಗಿದ್ದಿಲ್ಲ. ಚಿತ್ರರಥ ಅಥವಾ ಒಬ್ಬ ಗಂಧರ್ವ ಎಲ್ಲೂ ಹೋಗಬೇಕಾಗಿತ್ತು, ಹೊರಟ, ಕೆಳಗೆ ಇವನು ಬಾಡಿ ಇದೆ, ಮೇಲೆ ವಿಮಾನ ಹೋಗ್ತಿದೆ. ಅವ ಎಷ್ಟು ಶಕ್ತಿ ಇತ್ತು ಇವನು ಬಾಡಿಗೆ ಅಂದರೆ, ಯಯೌ ಚಿತ್ರರಥ ಸ್ತ್ರೀಭಿಹಿ ವೃತಃ, ಅವನ ಹೆಂಡತಿ ಮಕ್ಕಳ ಸಮೇತ ಒಳ್ಳೆ ಫ್ಯಾಮಿಲಿ ಟೂರ್ ಹೊರಟಿದ್ದೆ ಹೆಚ್ಚು ಕಡಿಮೆ, ಒಬ್ಬನೇ ಅಲ್ಲ. ಅವಾಗೇನಾಯ್ತಂತೆ, ಎತ್ರ ಜುಜಕ್ಷಯ, ಕೆಳಗೆ ಬ್ರಾಹ್ಮಣನ ಅಸ್ಥಿ ಪಂಜರ ಇದೆ, ಮೇಲೆ ಹೋಗ್ತಾ ಇದ್ದಾನೆ. ಏನಾಯ್ತು ಗೊತ್ತಾ, ಸಾಂಗನೋ ನೆಪದ ಸದ್ಯ, ತಕ್ಷಣ ವಿಮಾನ ಬಿದ್ದುಬಿಡ್ತದೆ ತಕ್ಷಣ. ಇದು ಪ್ಲೇನ್ ಆಕ್ಸಿಡೆಂಟ್ಗೂ ದೃಷ್ಟಾಂತ ಇದೆ. ಅನ್ನೋನ್ ರೀಸನ್ ಪ್ಲೇನ್ ಆಕ್ಸಿಡೆಂಟ್ ಆಯಿತು ಅಂದರೆ, ಯಾರೋ ಮಹಾತ್ಮರಿಗೆ ಬಿದ್ದಿರೋದು ಕೆಳಗಡೆ ಅಂತ ಅರ್ಥ. ಅನ್ನೋನ್ ರೀಸನ್, ಅದು ಎಷ್ಟೋ ಪ್ಲೇನ್ ಸಿಕ್ಕೇಲ್ಲ, ಹೋಗಿ ಹೋಗೇ ಬಿಡುತ್ತೆ ಆ ಕಡೆಗೆ, ಮಹಾತ್ಮರ ದ್ರೋಹ ಆದರೆ ಹಾಗಾಗತ್ತೆ ಅಂತ ಹೇಳಿದ್ದಾರೆ. ಸಾಂಗನೋ ನೆಪದ ಸದ್ಯ, ಸವಿಮಾನೋ ಅವಾಕ್ಸಿರಾಹ, ವಿಮಾನ ಬಿತ್ತು, ಅವನು ಬಿದ್ದ, ಹೆಂಡತಿ ಮಕ್ಕಳು ಬಿದ್ದು, ಎಲ್ಲರೂ ಬಿದ್ದುಬಿಟ್ರು. ಮತ್ತೇನಾಯ್ತಂತೆ, ಎಲ್ಲಿ ಅವಾಕ್ಸ ತಲೆ ಕೆಳಗಾಗಿ ಬಿದ್ದಂತೆ, ಬತ್ತೆ ತಲೆ ಕೆಳಗಾಗಿ ಬಿಡ್ತಾರೆ. ಯಾತಕ್ಕೆ ಹೀಗಾಯಿತು ಅಂದರೆ, ನಾರಾಯಣ ಕವಚ ಮಂತ್ರ ತಿಳಿದವರು ಅಸ್ಥಿಯಿಂದ ಆಡ್ಲಕ್ಕೂ ಆಗಲಿಲ್ಲ ಅಂತ ಹೇಳ್ತಾರೆ. ನಾರಾಯಣ ಕವಚ ಮಂತ್ರ ತಿಳಿದವನ ಅಸ್ಥಿಯಿಂದ ಆಡ್ಲಿಕ್ಕೆ ಒಬ್ಬ ದೇವತೆಗೆ ಆಗಲಿಲ್ಲ, ನೆನ್ಪಿಟ್ಕೊಡಿ, ಮನುಷ್ಯರು ಪಾಡಿಬಿಟ್ಟುಬಿಡಿ, ದೇವತೆಗಳಿಗೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ. ನಾರಾಯಣ ಕವಚ ಮಂತ್ರ ಇದ್ದರೆ ಅವನನ್ನು ದಾಟಿ ಹೋಗ್ಲಿಕ್ಕಾಗೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸಾಮರ್ಥ್ಯ ಇದೆ ಇದರಲ್ಲಿ ತಿಳಿಸ್ಕೊಡ್ತಾರೆ. ಸಾಂಗನೋ ಸಾಂಗನ ಅಂದ್ರೇನು, ಅಂಗನೇಯರ ಸಮೇತ ಬಿದ್ದ, ಹೆಂಡತಿ ಮಕ್ಕಳ ಸಮೇತ ಬಿದ್ದ. ಸವಿಮಾನೋ ಹಿ ಅವಾಕ್ಸಿರಾಹ ವಿದ್ಯಾ ಮಿಮಾಂ ಧಾರಯತೋ ಮೃತ ಶಾಸ್ತಿ ವಿಲಂಘನಾತ್. ಕಾರಣ ಏನು, ಅವನ ಅಸ್ಥಿ ವಿಲಂಘನ, ಅವನ ಅಸ್ಥಿಯನ್ನು ದಾಟಕ್ಕೆ ಹೊರಟಿದ್ರಿಂದ ದಾಟಕ್ಕಾಗದೆ ಬಿದ್ದು ಹೋಗಿಬಿಟ್ಟ ಅಂತ ಅರ್ಥ. ಸವಾಲಖಿಲ್ಯ ವಚನಾತ್ ಅಸ್ಥೀನ್ಯಾದಾಯ ವಿಸ್ಮಿತ ಪ್ರಾಶ್ಯ ಪ್ರಾಚೀ ಸರಸ್ವತ್ಯಾಂ ಸ್ನಾತ್ವಾಧಾಮ ಸ್ವಮನ್ಮಗಾತ್. ಕೊನೆಗೆ ಅವನು ಯೋಚನೆ ಮಾಡಿದ, ಇದು ಏನು ಕಾರಣ ಇದಕ್ಕೆ ಅಂತ ಯೋಚನೆ ಮಾಡಿದ. ಯಾಕೆ ಹೀಗಾಯಿತು, ತಕ್ಷಣ ವಾಲಖಿಲ್ಯರನ್ನು ನೋಡಿದ. ವಾಲಖಿಲ್ಯ ಮುನಿಗಳು ಇಷ್ಟೇ ಇಟ್ಟಿರ್ತಾರಂತವ್ರು, 60,000 ಜನ ಇದ್ದಾರೆ ವಾಲಖಿಲ್ಯರು, ಇಷ್ಟೇ ಜನ ಇರ್ತಾರೆ. ಅವರು ಒಂದು ಕಡೆ ಕೂತ್ಕೊಂಡು ಸಂಧ್ಯಾವನ್ನೇ ಮಾಡ್ತಾ ಇರ್ತಾರೆ, ಸೂರ್ಯಾರ್ಘ್ಯ ಸಕಾಲಕ್ಕೆ ಸಂಧ್ಯಾವನ್ನೇ ಮಾಡ್ತಾರಂತ. ಇದರ ಅರ್ಥ ಏನು ಅಂದರೆ, ನಾವೊಂದು ಮಾತಿದೆ, ಸಂಧ್ಯಾವನ್ನೇ ಸಕಾಲಕ್ಕೆ ಮಾಡೋದರಿಂದ ಸೂರ್ಯೋದಯ ಸೂರ್ಯಾಸ್ತ ಸರಿಯಾಗಿ ಆಗುತ್ತೆ ಅಂತ ಅರ್ಥ. ನಮಗೆ ಪ್ರಶ್ನೆ, ನಾವು ಬಿಟ್ಟು ಎಷ್ಟೋ ದಿವಸ ಆಯಿತು, ಇನ್ನು ಸೂರ್ಯೋದಯ ಸೂರ್ಯಾಸ್ತ ಯಾಕೆ ಆಗ್ತಾ ಇದೆ? ಅದಕ್ಕೆ ಹೇಳ್ತಾರೆ, ಅಲ್ಲಿ ವಾಲಕ್ಕಿಂತ ಪರಮಾತ್ಮ ಅಪಾಯಿಂಟ್ ಮಾಡಿಬಿಟ್ಟಿದ್ದೆ, ಅದೇ ಕೆಲಸ ಅವರಿಗೆ, ಯಾವಾಗಲೂ ಸಕಾಲ ಸಂಖ್ಯೆ ಕೊಡೋದು, ಅದರಿಂದ ಕೆಲಸ ಆಗುತ್ತೆ ಅಂತ ಅರ್ಥ. ಗೊತ್ತು, ತೇರು ಎಳಿತಾ ಇರ್ತಾರೆ ಉಡುಪಿಯಲ್ಲಿ ಹೋದ ಕಾಲಕ್ಕೆ, ನಾವು ಸೇವಾಕರ್ತ 4 ಇರ್ತೇವೆ, ದೊಡ್ಡ ತೇರು ಎಳಿಲಕ್ಕಾಗುತ್ತೆ ನಮಗೆ, ಮಠದವರೇ ಇರ್ತಾರೆ, ಅವರೇ ಹೇಳ್ಕೊಂಡು ಹೋಗ್ಬಿಡ್ತಾರೆ ಆ ಕಡೆ, ನಾವು ಪುಣ್ಯ ಬರಲಿಕ್ಕೆ ನಾವು ಮುಟ್ಟಬೇಕು ಅಷ್ಟೇ ಹೊರತು, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅದಕ್ಕೆ ಬಾಲಕಿಲ್ಲರು ಸಕಾಲಕ್ಕೆ ಮಾಡ್ತಾ ಇರೋದ್ರಿಂದ ಸೂರ್ಯೋದಯ ಸೂರ್ಯಾಸ್ತ ಆಗುತ್ತೆ. ಅದಕ್ಕೆ ನಾವೀಗ ನಾಚಿಕೊಂಡು ನಾವು ಒಂದು ಸ್ವಲ್ಪನೂ ಮಾಡಿದರೆ ನಮಗೆ ಪುಣ್ಯ ಬರುತ್ತಷ್ಟೇ, ನಮ್ಮಿಂದ ನಡೆಯೋದಿಲ್ಲ, ನಮಗೆ ಮುಟ್ಟಿದ ಪುಣ್ಯ ನಮಗೆ ಬರುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು, ಸಕಾಲಕ್ಕೆ ಸೂರ್ಯಾರ್ಘ್ಯ ಸೂರ್ಯಾಸ್ತಗಳನ್ನು ನಡೆಸಬೇಕಾದ್ರೆ ಅರ್ಘ್ಯ ಪ್ರದಾನ ಸಕಾಲಕ್ಕೆ ಮಾಡಬೇಕು, ಅರ್ಘ್ಯ ಪ್ರದಾನ ಮಾಡಬೇಕು ಸಕಾಲಕ್ಕೆ ಮಾಡಬೇಕು. ಆಮೇಲೆ ಮಾಡಿದ್ರೆ ಪ್ರಯೋಜನ ಇಲ್ಲ, ಪುಣ್ಯ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ಮಾಡಿದರೆ ಆಪತ್ಕಾಲದಲ್ಲಿ ಮಾಡ್ಬೋದೇ ಹೊರತು ಸುಮ್ಮನೆ ಮಾಡಬಾರದು. ಸವಾಲಖಿಲ್ಯ ವಚ ಅವ್ರು ಹೇಳಿದರು, ಯಾಕೆ ಹೀಗೆ ಬಿತ್ತು ಅಂತ ಕೇಳಿದ. ಅವ್ರು ಉತ್ತರ ಕೊಟ್ರಂತೆ, ಆ ಬ್ರಾಹ್ಮಣನ ಶವ ಬಿದ್ದಿದೆ, ಸಂಸ್ಕಾರ ಆಗಿಲ್ಲ, ಅದಕ್ಕೆ ದಾಟ್ಲಕ್ಕಾಗದೆ ಬಿತ್ತು ಅಂತ ಹೇಳಿದ್ರಂತೆ. ಅದ್ಯಾತಕ್ಕೆ ಅಂದರೆ, ನಾರಾಯಣ ಕವಚ ಮಂತ್ರ ಸಿದ್ಧನಾದವನು, ದಾಟ್ಲಕ್ಕಾಗೋದಿಲ್ಲ ಅಂತ ಹೇಳಿದ ತಕ್ಷಣ ಏನು ಮಾಡಬೇಕು ಅಂತ ಕೇಳಿದಾಗ ಅವ್ರು ಹೇಳಿದರು, ಆ ಸಂಸ್ಕಾರ ಮಾಡೋ ಮುಂದೆ ಹೋಗೋ, ಇಲ್ದವ್ರು ಆಗ್ಲಿಕ್ಕಾಗಲ್ಲ ಅಂದ್ಬಿಟ್ರು. ಸಂಸ್ಕಾರ ಮಾಡಿ ಮುಂದೆ ಹೋಗು ಅಂತ ಅವನೇನು ಮಾಡಿದನಂತೆ, ಪ್ರಾಶ್ಯಪಾತಿ ಸರ ಅಸ್ಥೀನ್ಯಾದಾಯ ಸರ್ವಶ, ಅಸ್ಥಿನೆಲ್ಲ ತಗೊಂಡಂತೆ, ತಗೊಂಡ್ಬಿಟ್ಟು ಪ್ರಾಶ್ಯ ಪ್ರಾಚೀ ಸರಸ್ವತ್ಯ, ಪ್ರಾಚೀ ಸರಸ್ವತಿ ಅಂದರೆ ಪ್ರಭಾಸ ಕ್ಷೇತ್ರ, ಅಲ್ಲಿ 3 ನದಿ ಸಂಗಮ ಆಗುತ್ತೆ, ಸರಸ್ವತಿ ಹಿರಣ್ಯ ಕಪಿಲ, 3 ನದಿಗಳ ಸಂಗಮ ಪ್ರಭಾಸ ಕ್ಷೇತ್ರ. ಆ ಪ್ರಭಾಸ ಕ್ಷೇತ್ರದಲ್ಲಿ ವಿಸರ್ಜನೆ ಮಾಡ್ತಾರೆ. ಮೊದಲು ತ್ರಿವೇಣಿ ಅಂದರೆ ಅದೇ, ಭಗೀರಥರಿಂದ ಈ ತ್ರಿವೇಣಿ ಬಂತು, ಮೊದಲು ಈ ತ್ರಿವೇಣಿ ಸಂಗಮ ಇರಲಿಲ್ಲ, ಅದು ಪ್ರಾಚೀ ಸರಸ್ವತಿ ಅಂತ ಕರೀತಾರೆ. ಅಲ್ಲಿ ಹೋಗಿಬಿಟ್ಟು ಅದನ್ನು ಅಸ್ಥಿ ವಿಸರ್ಜನೆ ಮಾಡಿದನಂತೆ. ವಿಸ್ಮಿತ ಆಶ್ಚರ್ಯ ಆಗೋಯ್ತು ಆತನಿಗೆ, ವಿಸರ್ಜನೆ ಅವ ಸ್ನಾತ್ವ ಅಸ್ಥಿಗಳು ಮುಟ್ಟು ಸ್ನಾನ ಮಾಡಬೇಕಲ್ಲ, ಸ್ನಾನ ಮಾಡಿಬಿಟ್ಟು ಧಾಮ ಸ್ವಮನ್ಮಗ ಮುಂದೆ ಸುರಕ್ಷಿತ ದಾಟಿಬಿಟ್ಟ ಅಂತ ಹೇಳ್ತಾರೆ. ಇಷ್ಟು ನಾರಾಯಣ ಕವಚ ಮಂತ್ರ ಸಿದ್ಧನಾದವನನ್ನಲ್ಲ, ಅವನ ಅಸ್ಥಿಗಳನ್ನು ದಾಟಲಿಕ್ಕೂ ದೇವತೆಗಳಿಗೆ ಆಗೋದಿಲ್ಲ ಅಂತ ಹೇಳಿದರೆ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ, ಇಂಥ ಶಕ್ತಿ ಯಾವ ದೇವತೆಗಳಿಗಿದೆ, ಅದಕ್ಕೆ ಹರಿಸರ್ವೋತ್ತಮತ್ವವನ್ನು ತಿಳ್ಕೊಳ್ಳೋದಕ್ಕೆ ಒಳ್ಳೆ ಶ್ರೇಷ್ಠವಾದಂಥ ಒಂದು ಪ್ರಸಂಗ ಇದೆ. ಯೈದಂ ಶೃಣುಯಾತ್ ಕಾಲೇ ಯೋ ಕಾರಯತಿ ಚಾದೃಚಃ ತಂ ನಮಶ್ಯಂತಿ ಭೂತಾನಿ ಮುಚ್ಚತೆ ಸರ್ವತೋ ಭಯಾತ್. ಯೈದಂ ಶೃಣುಯಾತ್ ಕಾಲೇ ಯೋಧಾರಯತಿ ಚಾದೃತಃ ತಂ ನಮಸ್ಯಂತಿ ಭೂತಾನಿ ಮುಚ್ಚತೆ ಸರ್ವತೋ ಭಯಾತ್. ಆದ್ದರಿಂದ ಯೈದಂ ಶೃಣುಯಾತ್ ಕಾಲೇ, ಇನ್ನು ಕೊನೆ ಹೋದರು, ನೀವು ಹೇಳಬೇಡಿ ಕೊನೆ ಪಕ್ಷ, ಹೇಳೋದನ್ನು ಕೇಳಿ ಇನ್ನೊಬ್ಬರು ಅಂತ ಹೇಳುತ್ತಾರೆ. ಯೈದಂ ಶೃಣುಯಾತ್, ಯಾರು ರಾರಾಡ ಕವಚವನ್ನು ಕಿವಿಯಿಂದ ಕೇಳ್ತಾರೋ, ಕಾಲೇಯೋ ಧಾರಯತಿ ಚಾದೃತಃ, ಯಾರು ಕಾಲಕ್ಕೆ ಹೇಳ್ತಾರೋ, ಅರ್ಥ ಚಿಂತನೆ ಮಾಡ್ತಾರೋ, ತಮ್ಮ ನಮಸ್ಯಂತಿ ಭೂತಾನಿ, ಅವ್ರು ಎಲ್ಲ ಪ್ರಾಣಿ ನಮಸ್ಕಾರ ಮಾಡ್ತಾರೆ ಅವನಿಗೆ ಅಂತ ಹೇಳ್ತಾರೆ. ಒಂದು ಅಧಿಕಾರಿ ಆಗ್ತಾರೆ, ಸಲ್ಯೂಟ್ ಹೊಡಿತಾರೆ ತಕ್ಷಣನೇ, ಯಾಕೆ ಅಧಿಕಾರದಿಂದಾಗಿ ಸಲ್ಯೂಟ್ ಹೊಡಿತಾರೆ. ನಾರಾಯಣ ಕವಚ ಮಂತ್ರ ಗೊತ್ತಿದ್ರೆ ಅಂಥವ್ರು ನಮಸ್ಕಾರ ಮಾಡ್ತಾರೆ ಜನ ಅಂತ ಹೇಳ್ತಾರೆ. ಯಾರು ಒಬ್ಬಿಬ್ಬರಲ್ಲ, ಭೂತಾನಿ, ತುಂಬ ಜನಗಳೆಲ್ಲ ನಮಸ್ಕಾರ ಮಾಡ್ತಾರೆ, ಪೂಜ್ಯತ್ವ ಬರುತ್ತೆ ಅಂತ ಅರ್ಥ. ನಾರಾಯಣ ಕವಚ ಮಂತ್ರ ಸಿದ್ಧಿಯಿಂದ ಪೂಜ್ಯತ್ವವನ್ನು ಸಂಪಾದನೆ ಮಾಡ್ತಾನೆ ಮನುಷ್ಯ. ಜೊತೆಗೆ ಮುಚ್ಚತೆ ಸರ್ವತೋ ಭಯ, ಎಲ್ಲ ವಿಧವಾದ ಭಯದಿಂದಲೂ ಪರಿಹಾರವನ್ನು ಕಾಣ್ತಾನೆ. ಯಾವ ಭಯವನ್ನು ಮನಸ್ಸಿಗೆ ಆಗೋದಿಲ್ಲ, ಯಾಕಂದ್ರೆ ಇರ್ತಾರೆ ಇದ್ದಕ್ಕಿದ್ದಾಗ ಬರ್ತಾರೆ, ಯಾಕೋ ಸುಮ್ಮನೆ ಭಯ ಆಗಿರುತ್ತೆ ಅಂತ ಹೇಳಿ, ಭಯ ಆಗ್ತಿರುತ್ತೆ ಅಂತ ಹೇಳ್ತಾರೆ. ಹೊರಗಿನ ಕಾರಣ ಏನಿರೋದಿಲ್ಲ, ನಾರಾಯಣ ಕವಚ ಮಂತ್ರ ಹೇಳಿ ಎಲ್ಲ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಅದು ಜನ್ಮಾಂತರ ಪಾಪ ಅವನು ಭಯಪಡಿಸ್ತಾ ಇರುತ್ತೆ. ಇದು ಹೇಳಿದ ತಕ್ಷಣ ಪರಿಹಾರ ಆಗುತ್ತೆ. ತಮ್ಮ ನಮಸ್ಯಂತಿ ಭೂತಾನಿ ಮುಚ್ಚತೆ ಸರ್ವತೋ ಭಯಾತ್ ಶ್ರೀ ಶುಕ ಉವಾಚ. ಇದಿಷ್ಟು ಒಂದು ಘಟ್ಟ ಈ ಶುಕಾಚಾರ್ಯ ಹೇಳ್ತಾ ಇದ್ದಾರೆ. ಏತಾಂ ವಿದ್ಯಾಂ ಅಧಿಗತೋ ವಿಶ್ವರೂಪಾಚ್ಯತ ಕ್ರತುಃ, ಈ ವಿದ್ಯೆಯನ್ನು ನಾರಾಯಣ ಕವಚವನ್ನು ವಿಶ್ವರೂಪಾಚಾರ್ಯರಿಂದ ಶತಕ್ರತುಃ ಇಂದ್ರದೇವರು ಪಡೆದರು. ತ್ರೈಲೋಕ್ಯಲಕ್ಷ್ಮೀಂ ಬಹುಜೆ, ಇದರಿಂದ ಅದು ಇದು ಹೋಯಿತು ಇದು ಹೋಯಿತು ಅಲ್ಲ, ಎಲ್ಲ ರಾಕ್ಷಸರ ಭಯ ಪರಿಹಾರ ಆಗಿಬಿಟ್ಟು ತ್ರೈಲೋಕ್ಯಲಕ್ಷ್ಮೀ, ಮೂರು ಲೋಕದ ಆಧಿಪತ್ಯವನ್ನು ಮತ್ತೆ ಪಡೆದರು ಇಂದ್ರದೇವರು. ಇದರಿಂದ ಏನಾಯಿತು, ಅಧಿಕಾರ ಕಳ್ಕೊಂಡವರು ನಾರಾಯಣ ಕವಚ ಮಂತ್ರ ಹೇಳಿದರೆ ಮತ್ತೆ ಅಧಿಕಾರ ಸಿಗುತ್ತೆ ಅಂತ ಅರ್ಥ. ಯಾವುದೋ ಕಾರಣದಿಂದ ಅಧಿಕಾರವನ್ನು ಕಳ್ಕೊಂಡಿದ್ರೆ ನಾರಾಯಣ ಕವಚ ಮಂತ್ರ ಹೇಳೋದರಿಂದ ಮತ್ತೆ ವಾಪಸ್ ಬರುತ್ತೆ ಅವರಿಗೆ, ನೆನಪಿರಬೇಕು. ಅವರು ಸ್ವಾರಸ್ಯ ಇದು ಅಂತ, ಹೈದರಾಬಾದ್ಗೆ ಹೋದ ಕಾಲಕ್ಕೆ ಒಬ್ರು ಯಾರೋ ಬಂದಿದ್ರು, ಯಾವುದು ವಿನಾಕಾರಣ ಸಸ್ಪೆಂಡ್ ಆಗಿದ್ರು, ಪಾಪ ವಿನಾಕಾರಣ ಸಸ್ಪೆಂಡ್ ಆಗಿದ್ರು. ಈ ಭಾಗವತ ಪ್ರವಚನ ಕೇಳಿದರು, ನಾರಾಯಣ ವಂಚರ ಕಲಿತರು, ಮತ್ತು ರಿಇನ್ಸ್ಟೇಟ ಪ್ರಮೋಷನ್ ಬಂದಿದೆ, ಮೇಲಿದ್ದರಲ್ಲಿದ್ದಾರೆ ಅವರು. ಯಾವುದು ಮಿಥ್ಯಾಪವಾದ ಬಂದಿದ್ದೆಲ್ಲ ಪರಿಹಾರ ಆಗಬೇಕು. ನಾರಾಯಣ ಕವಚ ಮಂತ್ರ ಸಿದ್ಧಿಗೆ ನಿದರ್ಶನ. ಯಾವ ಕಾಲಕ್ಕೆ ಅಂದರೆ ತಪ್ಪು ಮಾಡಬಾರ್ದು, ತಪ್ಪು ಮಾಡಿ ಸಸ್ಪೆಂಡ್ ಆದ್ರಲ್ಲ, ನಿರಪರಾಧಿಗಳಾಗಿ ಯಾವುದೋ ಕಾರಣದ ಮಿಥ್ಯಾಪವಾದ ಬಂದಿದ್ದರೆ ಯಾರು ಪರಿಹಾರ ಮಾಡೋದು ಯೋಚನೆ ಮಾಡಬೇಡಿ, ದೇವರು ಪರಿಹಾರ ಮಾಡ್ತಾರೆ, ನಿಶ್ಚಿಂತೆಯಾಗಿರಿ ಅಂತ ಅರ್ಥ. ಏತಾಂ ವಿದ್ಯಾಮಧಿಗತೋ ವಿಶ್ವರೂಪಾಚ್ಯತಕ್ರತು ತ್ರೈಲೋಕ್ಯಲಕ್ಷ್ಮೀಂ ಬಹುಜೆ ವಿನಿರ್ಜಿತ್ಯ ಬೃಹೇ ಸುರಾನ್, ಬೃಹೇ ಯುದ್ಧದೊಳಗೆ ಅಸುರಾನ್ ವಿನಿರ್ಜಿತ್ಯ, ರಾಕ್ಷಸನ್ ಗೆದ್ದು ಬಿಟ್ಟು ವಿಶೇಷವಾದ ಸಿದ್ಧಿಯನ್ನು ಇಂದ್ರದೇವರು ಮತ್ತೆ ಪಡ್ಕೊಂಡ್ರು. ಆದ್ದರಿಂದ ನಾರಾಯಣ ಕವಚ ಮಂತ್ರಕ್ಕೆ ತುಂಬ ಸಿದ್ಧಿ ಇದೆ. ಅದನ್ನು ಸರಿಯಾಗಿ ತಿಳ್ಕೊಂಡ ಯಾರು ಅನುಷ್ಠಾನ ಮಾಡ್ತಾರೋ ಅವರಿಗೆ ಯಾವ ಭಯ ಇಲ್ಲ ಒಂದು ಕಡೆಗೆ. ಜೊತೆಗೆ ಯೋಗದಿಂದ ಪ್ರಾಣ ಬಿಟ್ಟಾತ ಮುನಿ, ನಾರಾಯಣ ಕವಚ ಮಂತ್ರ ತಿಳಿದ್ರೆ ಯೋಗ ಸಿದ್ಧಿಯಾಗುತ್ತೆ. ಜೊತೆಗೆ ಅವನ ಸಂಸ್ಕಾರ ಯಾರು ಮಾಡೋರಿರಲಿಲ್ಲ ಅವನಿಗೆ, ಮುಂದೆ ಸಂಸ್ಕಾರ ಆಯಿತು, ನಾವು ಅರ್ಥ ಮಾಡ್ಕೋಬೇಕು. ನಾರಾಯಣ ಕವಚ ಮಂತ್ರ ತಿಳಿದವರಿಗೆ ಯಾರು ಸಂಸ್ಕಾರ ಮಾಡದೆ ಹೋದರೂ ಪರವಾಗಿಲ್ಲ, ಪರಮಾತ್ಮ ದೇವತೆಗಳಿಂದಾರು ಮಾಡಿಸ್ತಾನೆ, ಯೋಚನೆ ಮಾಡಬೇಡಿ ಅಂತ ಹೇಳ್ತಾ. ಇದು ಬಹಳ ಮುಖ್ಯ, ಇದು ಸಂಸ್ಕಾರವಾಗದೆ ಹೋದರೆ ಕೆಲವು ದೋಷಗಳು ಉಂಟು, ಅಂಥ ದೋಷ ಪರಿಹಾರ ಮಾಡೋ ಶಕ್ತಿ ಇವತ್ತಿನ ಕಾಲಕ್ಕಂತೂ ಯಾರೇನು ಮಾಡ್ತಾರೋ ಗೊತ್ತಿಲ್ಲ. ನಾರಾಯಣ ಕವಚ ಮಂತ್ರ ತಿಳಿದು ಬಿಟ್ಟರೆ ನಿಶ್ಚಿಂತೆ, ಆ ಸಂಸ್ಕಾರ ಯಾರೋ ಕೈಲು ದೇವರು ಮಾಡಿಸಿಬಿಡ್ತಾರೆ. ಆದ್ದರಿಂದಾಗಿಯೇ ನಾವು ಯೋಚನೆ ಮಾಡೋ ಕಾರಣ ಇಲ್ಲೇ ಇಲ್ಲ ಅಂಬ ಮಾತನ್ನು ಹೇಳ್ತಾರೆ. ಇದರ ಪರಿಸ್ಥಿತಿ ಬಹಳ ದೊಡ್ಡದು. ಇದು ಬರೀ ತಿಳಿದರೆ ಸಾಕು, ತಿಳಿದು ನಮಸ್ಕಾರ ಮಾಡ್ತಾರೆ, ತಿಳಿದು ನಮಸ್ಕಾರ ಮಾಡಿದ್ರೆ ಸಾಕು, ಮಾಡಿದವನ ನಮಸ್ಕಾರ ಮಾಡಿದವನ ಭಯ ಹೋಗುತ್ತೆ, ಅವನು ಮುಟ್ಟಿದ್ರೆ ಸಾಕು, ಅವನು ನೋಡಿದ್ರೆ ಸಾಕು. ನಾರಾಯಣ ಕವಚ ಮಂತ್ರ ತಿಳಿದವನು ಅಂತ ಹೇಳಿದರೆ ಎಷ್ಟು ಅಪೂರ್ವವಾದ ಮಂತ್ರ ಇದು. ಇದು ನಾರಾಯಣ ಕವಚ ಮಂತ್ರ ಶ್ರೇಷ್ಠ ಸ್ಕಂದದ ಶ್ರೇಷ್ಠವಾದಂಥ ಸಾರಭೂತವಾದ ಒಂದು ಭಾಗ, ಅದು ನೋಡಿಯಾಗಿದೆ. ಇದನ್ನು ಕಲ್ತಿದ್ದಷ್ಟೇ ಅಲ್ಲ, ಮುಂದೆ ದಧೀಚಿ ಮುನಿಗಳ ಅಸ್ಥಿಗಳನ್ನು ತಗೊಂಡು ವಜ್ರಾಯುಧವನ್ನು ಮಾಡಿಸ್ತಾರೆ. ಯಾರೋ ಅಸ್ಥಿನ ಬಿಟ್ಟು ಇವರ ಅಸ್ಥಿನ ಯಾತಕ್ಕೆ ತಗೊಂಡ್ರು ಅಂತ ಕೇಳಿದರೆ, ನಾರಾಯಣ ಕವಚ ಮಂತ್ರ ಸಿದ್ಧರಾಗಿದ್ದ ದಧೀಚಿ ಮುನಿಗಳು ಆ ಅಸ್ಥಿಗಳಿಂದ ಅಸ್ತ್ರವನ್ನು ಮಾಡಿಸ್ತಾರೆ. ಅದೇ ವಜ್ರಾಯುಧ ಅಂತ ಆಯಿತು, ನೆನಪಿರಿ. ವಜ್ರಾಯುಧ ವಜ್ರದಿಂದ ಮಾಡಿದ ಆಯುಧ ಅಲ್ಲ, ಅದು ಅಸ್ಥಿಗಳಿಂದ ಮಾಡಿದ ಆಯುಧ. ಆದರೆ ಯಾರ ಅಸ್ಥಿಗಳು? ನಾರಾಯಣ ಕವಚ ಮಂತ್ರ ಸಿದ್ಧರಾದವರ ಅಸ್ಥಿಗಳು. ಅದರಿಂದ ಹೊಡೆದ್ರೆ ವೃತ್ರಾಸುರ ಸತ್ತೋಗ್ತಾನೆ ಅಂದರೆ ಎಷ್ಟು ಶಕ್ತಿ ಇರಬೇಕು ಲೆಕ್ಕ ಇಟ್ಬೇಡಿ. ಇದು ಮೂಳೆಯ ಶಕ್ತಿ ಅಲ್ಲ, ಇದು ನಾರಾಯಣ ಕವಚ ಮಂತ್ರದ ಸಿದ್ಧಿ. ಇದು ಅದಕ್ಕೆ ಆಯುಧಾನಾಂ ಅಹಂ ವಜ್ರಂ, ಪರಮಾತ್ಮನ ವಿಭೂತಿ ರೂಪದಲ್ಲಿ ಯಾತಕ್ಕಿದೆ ಅಂದರೆ ನಾರಾಯಣ ಕವಚ ಮಂತ್ರ ಸಿದ್ಧನಾದವನ ಅಸ್ಥಿಗಳಾದ್ದರಿಂದ ನಾರಾಯಣ ವಿಭೂತಿ ರೂಪನೇ ಅದರಲ್ಲಿದೆ ಅಂತ ಹೇಳ್ತಾರೆ. ಇದು ವಜ್ರಾಯುಧದ ಸಿದ್ಧಿ. ಇದು ಅಂತ ವಜ್ರಾಯುಧದನ್ನು ಇಂದ್ರದೇವರು ಹಿಡ್ಕೊಂಡು ಯುದ್ಧ ಮಾಡ್ತಿರಬೇಕಾದ್ರೆ ರುದ್ರಾಸುರ ನುಂಗಿಬಿಟ್ಟಂತೊಂದು ಸ್ಟೇಜಲ್ಲಿ ರುದ್ರಾಸುರ ನುಂಗಿಬಿಡ್ತಾನೆ. ಏನು ಮುಂದಿಗತಿ ಅಂತ ಯೋಚನೆ ಮಾಡಿ ಯೋಚನೆ ಮಾಡಬೇಡಿ. ವಜ್ರಾಯುಧ ಕೈಲಿತ್ತಲ್ಲ, ಅವನು ಬಾಡಿಕೊಂಡು ಮತ್ತೆ ಹೊರಗೆ ಬಂದ್ರಂತವ್ರು. ಯಾತಕ್ಕೆ? ವಜ್ರಾಯುಧ ಕೈಲಿತ್ತಲ್ಲ, ನಾರಾಯಣ ಕವಚ ಮಂತ್ರ ಸಿದ್ಧನಾದಂಥ ಮುನಿಯ ವಜ್ರ ಅಸ್ಥಿಗಳು ರುದ್ರಾಸುರನ ದೇಹ ಕೊಡ್ಕೊಂಡು ಹೊರಗೆ ಬಂದರು ಅಂತ ಕೇಳಿದರೆ ಎಷ್ಟು ಸಾಮರ್ಥ್ಯ ಇರಬೇಕು ನಾರಾಯಣ ಕವಚಕ್ಕೆ? ಇದನ್ನು ಅರ್ಥ ಮಾಡಿಕೊಂಡು ಅದನ್ನು ಪಾಲನೆ ಮಾಡಬೇಕು. ಕೊನೆಗೊಂದು ಮಾತು, ನಾರಾಯಣ ಕವಚ ಮಂತ್ರ ಇದು ಕವಚ, ಮಂತ್ರ ಹೇಳಿಬಿಟ್ರೆ ಕವಚ ಆಗುತ್ತೆ ಅಂತ ಅರ್ಥ. ಮಂತ್ರದಿಂದ ಕವಚವಾಗುತ್ತೋ ಅಂತ ಒಂದು ಪ್ರಶ್ನೆ. ಮಂತ್ರದಿಂದ ಕವಚವಾಗುತ್ತೋ ಅಂದರೆ ದ್ರೋಣ ಪರ್ವದಲ್ಲಿ ಬರುತ್ತೆ, ಅರ್ಜುನ ಒಳಗೆ ಹೋಗಿಬಿಡ್ತಾನೆ, ದ್ರೋಣಾಚಾರ್ಯ ನಿರ್ಮಾಣ ಮಾಡಿರ್ತಾರೆ ಶಕಟಾಕ್ಷ ಒಂದು ಚಕ್ರಂ, ಶಕಟ ಅಬ್ಜ ಚಕ್ರ ಮೂರು ವ್ಯೂಹ ಮಾಡಿರ್ತಾರೆ, ಅದನ್ನು ಭೇದಿಸಿಕೊಂಡು ಅರ್ಜುನ್ ಹೋಗ್ಲಿಕ್ಕೆ ಆಗೋದಿಲ್ಲ. ಕೃಷ್ಣನ ಮಾತು ಕೇಳಿ ದ್ರೋಣಾಚಾರ್ಯ ನಮಸ್ಕಾರ ಮಾಡಿ ಮುಂದೆ ಹೋಗ್ತಾನೆ ಅರ್ಜುನ. ದ್ರೋಣಾಚಾರ್ಯ ಬಿಟ್ಟುಬಿಡ್ತಾರೆ. ದುರ್ಯೋಧನ ದ್ರೋಣಾಚಾರ್ಯನ ಬೈತಾನೆ. ದ್ರೋಣಾಚಾರ್ಯ ಏನು ಮಾಡ್ತಾರಾಗ, ದುರ್ಯೋಧನ ಬಾಯಿಲೆ ನೀನೊಂದು ಕವಚ ಹಾಕ್ತೀರಿ ಬಾ ಅಂತ ಹೇಳಿ ಬಂಧಿಸಿಬಿಡ್ತಾರೆ. ಆಗ ಕವಚ ಆಗುತ್ತೆ ಅವನಿಗೆ. ಯಾತಕ್ಕೆ ಹೇಳಿದೆ ಅಂದರೆ ಮಂತ್ರವೇ ಕವಚವಾಗುತ್ತೆ ಮತ್ತು ಸಾಕ್ಷಿ, ಮಂತ್ರನೇ ಕವಚವಾಯಿತು. ಯುದ್ಧಕ್ಕೆ ಹೋಗುವಂತೆ ಕಳಿಸಿದರು, ಹೋದ. ಅರ್ಜುನ ಬಾಣ ಹೊಡಿತಾರೆ, ಎಲ್ಲಿ ಹೊಡೆದ್ರೂ ಬಾಣ ಬಿಡ್ತಾ ಇಲ್ಲ ದುರ್ಯೋಧನನಿಗೆ. ಅವರು ಕವಚ ಹಾಕಿದ್ದಾರಲ್ಲ, ಹೂ ಹಾಲು ಪ್ರೂಫ್ ಆದಾಗ ಇದು ದುರ್ಯೋಧನ. ಅರ್ಜುನಿಗೆ ಆಶ್ಚರ್ಯ ಆಗೋಯ್ತು, ಏನಿದು ಅಂತ ಕೇಳಿದಾಗ ಅರ್ಥ ಆಯ್ತು ಮಂತ್ರ ಕವಚ ಅಂತ ಹೇಳ್ತಾರೆ. ಮಂತ್ರ ಕವಚ ಇದೆ, ಮಂತ್ರ ಕವಚ ಅಂದ್ರೆ ಈ ರೀತಿ ಮಾಡಿ. ಕೊನೆಗೆ ಅರ್ಜುನ ಏನು ಮಾಡಿ ಹೊಡಿಲಿಕ್ಕಾಗೋದಿಲ್ಲ. ಆಗ ಕೃಷ್ಣ ಏನು ಮಾಡಲಿ ಅಂತ ಕೇಳ್ತಾನೆ. ಅರ್ಜುನ ಯೋಚನೆ ಮಾಡು, ಅಲ್ಲಿ ಹೇಳ್ತೇನೆ ಅಂತ ಹೇಳ್ತಾನೆ. ಆಗ ಅರ್ಥ ಆಗುತ್ತೆ, ಅವ್ರ ಕವಚ ಎಲ್ಲ ಕಡೆ ಹಾಕಿದ್ರಂತೆ ಅಂಗೈಗೆ ಹಾಕಿದ್ದಿಲ್ಲವಂತೆ, ಅಂಗೈಗೆ ಹೊಡಿತಾರೆ ಓಡೋಗ್ಬಿಡ್ತಾನೆ ದುರ್ಯೋಧನ. ಅಂದರೆ ಕವಚ ಎಷ್ಟು ಕರೆಕ್ಟಾಗಿತ್ತು, ಯಾವ ಜಾಗಕ್ಕೆ ಹಾಕಿದ್ರು ಕೂಡ ಅದನ್ನು ಬ್ರೇಕಬಲ್ ಆಗಿತ್ತು ಅಂತ ತಿಳ್ಕೊಂಡು ಬಿಟ್ರೆ ಇದು ನಾರಾಯಣ ಕವಚದ ಸಿದ್ಧಿಗೆ ನಂಬಿಕೆ ಬರತಕ್ಕಂಥ ಭಾಗ ಇದು. ದುರ್ಯೋಧನ ಅಯೋಗ್ಯ ದಕ್ಕಲಿಲ್ಲ ಅವನಿಗೆ, ಇದು ದಕ್ಕಿತ್ತು. ಆಚಾರ್ಯ ಭಾಗವತ ತಾತ್ಪರ್ಯದ ಮಾತನ್ನು ಬರೀತಾರೆ. ಇಲ್ಲಿ ಕೆಲವು ಮಾತುಗಳಿಗೆ ಅರ್ಥಾಗ್ತಿದ್ದಿಲ್ಲ. ಸನತ್ ಕುಮಾರ ಅಂದರೆ ಸನತ್ ಕುಮಾರ ಅಂತ ತಿಳ್ಕೊಂಡ್ಬಿಟ್ಟಿದ್ರು, ದೇವರ್ಷಿ ನಾರದರು ಅಂತ ತಿಳ್ಕೊಂಡ್ಬಿಟ್ಟಿದ್ರು. ನಾರಾಯಣ ಕವಚದೊಳಗೆ ಅವರೆಲ್ಲ ಅಪ್ರಸಕ್ತರು, ಅವರೇ ಯಾಕೆ ಬರ್ತಾರೆ ಇಲ್ಲಿ? ಸನತ್ ಕುಮಾರ ಅಂದರೆ ಭಗವದ್ ರೂಪ, ದೇವರ್ಷಿವರೇ ಐತರೇಯ ರೂಪ ಎಲ್ಲ ಸ್ಪಷ್ಟೀಕರಣವನ್ನು ಕೊಟ್ಟು ಎಷ್ಟೋ ಸತಿ ಈ ರೀತಿ ಮಾಡಿದರೂ ಕೆಲಸ ಆಗೋದಿಲ್ಲಲ್ಲ ಯಾತಕ್ಕೆ ಅಂತ ಪ್ರಶ್ನೆ. ನಾರಾಯಣ ಕವಚ ಮಂತ್ರ ಕೆಲವರು ಹೇಳಿದರು, ಏನು ಸಿದ್ಧಿ ಬರಲಿಲ್ಲ ಅವರಿಗೆ ಯಾತಕ್ಕೆ? ಆಚಾರ್ಯ ಮೂರು ಕಾರಣ ಕೊಡ್ತಾರೆ ಯಾರಿಗೆ ಸಿದ್ಧಿ ಬರೋದಿಲ್ಲ ಅಂತ ಕೇಳಿದರೆ. ಮೊದಲನೇದಾಗಿ, ವಿದ್ಯಾ ಮತ್ತು ಮಂತ್ರಗಳು ಸದಾ ಗುರೋಃ ಪ್ರಾಪ್ತಾಹ ಫಲಪ್ರದಾಹ. ಸುಮ್ಮನೆ ಸೆಲ್ಫ್ ಸ್ಟಡಿ ಮಾಡಿಕೊಂಡ್ರೆ ಫಲ ಬರೋದಿಲ್ಲ, ಗುರುಗಳ ಅನುಗ್ರಹದಿಂದ ಬರಬೇಕು ಫಸ್ಟು. ಆಮೇಲೆ ಗುರು ಏನಾಗಿರಬೇಕು ಗೊತ್ತಾ? ಗುರು ಯೋಗ್ಯನಾಗಿರಬೇಕು, ಹೇಳಿಕೊಡೋರು ಅಯೋಗ್ಯರಾಗಿದ್ದರೆ ಕೆಲಸ ಮಾಡೋದಿಲ್ಲ. ಆಮೇಲೆ ಶಿಷ್ಯ ಯೋಗ್ಯನಾಗಿರಬೇಕು, ಗುರು ಶಿಷ್ಯ ಯೋಹೋ ಅಯೋಗ್ಯತ್ವ, ಗುರು ಶಿಷ್ಯರು ಇಬ್ಬರು ಯೋಗ್ಯರಾಗಿರಬೇಕು, ಒಬ್ಬನ ಅಯೋಗ್ಯನಾಗಿದ್ದರೂ ಫಲ ಕೊಡೋದಿಲ್ಲ. ಇನ್ನು ಅದೇ ರೀತಿ ಅನುಷ್ಠಾನ ಸರಿಯಾಗಿ ಮಾಡದೆ ಹೋಗಿಬಿಟ್ರು ಕೂಡ ಫಲ ಕೊಡೋದಿಲ್ಲ. ಅದು ಅರ್ಥ ಮಾಡಿಕೊಂಡು ಅದನ್ನೇ ಹೇಳಿದ್ದು, ಅಧಿಕಾರ ಇಲ್ಲದವರಿಗೆ ಮಂತ್ರ ಫಲ ಕೊಡೋದಿಲ್ಲ. ಆಚಾರ್ಯ ಗೋಮತಿ ತೀರದಲ್ಲಿ ಹೋದಾಗ ಯಾವ ಔಷಧಿ ಅನ್ನೋ ಪ್ರಸಂಗ ಬಂದಾಗ ಅವನು ಗೌಡ ಹೇಳಿದಾಗ ಫಲ ಕೊಡಲಿಲ್ಲ, ಆಚಾರ ತಕ್ಷಣ ತೋರಿಸಿಬಿಟ್ರು. ಅದಕ್ಕೆ ಹೇಳ್ತಾರೆ, ಅಧಿಕಾರ ಇಲ್ಲದವರು ಹೇಳಿದರೆ ಫಲ ಕೊಡೋದಿಲ್ಲ. ಅಧಿಕಾರ ಅಂದರೆ ಅರ್ಹತೆ, ಅರ್ಹತೆ ಇದ್ದವರು ಏನಾದರೂ ನಾರಾಯಣ ಕವಚವನ್ನು ಹೇಳಿದರೆ ಎಷ್ಟು ಸಿದ್ಧಿ ಬರುತ್ತೆ ಅಂತ ತಿಳಿಸ್ಕೊಟ್ಟಿರೋದ್ರಿಂದ ಯಾರಿಗೆ ಬಂದಿಲ್ಲವರಿಗೆ ಅರ್ಹತೆ ಇಲ್ಲ ಅಂತ ಅವರಿಗೆ ಅರ್ಥ. ಅರ್ಹತೆ ಇದ್ದವರಿಗೆ ಖಂಡಿತ ಫಲ ಕೊಡುತ್ತೆ ಅಂತ ತಿಳಿಸ್ಕೊಡ್ತಾರೆ. ಇದು ನಾರಾಯಣ ಕವಚ. ಇವತ್ತು ತುಂಬ ನಮಗೆ ಬೇಕಾದ ಕಾಲ ಇದು. ಮನೆ ಬಿಟ್ಟು ಹೊರಗೋದ್ರೂ ಅಪಾಯ, ಮನೆಯೊಳಗಿದ್ರೂ ಅಪಾಯ ಅಂತ ಕಾಲ ಇದು. ಮನೆಯಿಂದ ಹೊರಗೋದ್ರೆ ಸುರಕ್ಷತೆ ಬರೋ ಗ್ಯಾರಂಟಿ ಇಲ್ಲ, ಒಳಗಿದ್ರೆ ಆಫೀಸ್ಗೆ ಹೋದ ಕಾಲಕ್ಕೆ ಒಳಗಿರು ಬಂದು ಕೊಂದು ಹಾಕೋಗ್ಬಿಡ್ತಾರೆ ಎಷ್ಟೋ ಜನಗಳು. ದಿನ ಬೆಳಗಾದ್ರೆ ಬರುತ್ತೆ ಪೇಪರ್ನಲ್ಲಿ, ಅದಕ್ಕೆ ಯಾರೂ ಕಾಪಾಡಲಿಕ್ಕೆ ಆಗೋದಿಲ್ಲ. ಸೆಕ್ಯೂರಿಟಿ ಅವರೇ ಹೊಡೆದಾಕ್ಬಿಡ್ತಾರೆ ಎಷ್ಟೋ ಸಲ, ಸೆಕ್ಯೂರಿಟಿ ಅವರೇ ಕತೆ ಮುಗಿಸಿಬಿಡ್ತಾರೆ. ಮನೆ ಆಳುಗಳೇ ಹೊಡೆದು ಬಿಡ್ತಾರೆ. ಯಾರು ಕಾಪಾಡ್ತಾರೆ ಅಂದರೆ ನಾರಾಯಣ ಕವಚ ಕಾಪಾಡುತ್ತೆ. ನಾರಾಯಣ ಕವಚವನ್ನು ಕಲಿಯಬೇಕು. ವ್ಯಾಸರಾಜರು ವಾದಿರಾಜರು ಅದನ್ನು ಕನ್ನಡದಲ್ಲೇ ಬರ್ಕೊಟ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ದೇನೆ. ಇನ್ನು ಸಂಸ್ಕೃತದಲ್ಲಂತೂ ಇದ್ದೇ ಇದೆ. ಜೊತೆಗೆ ಅದು ಇದು ಬಿಟ್ಟು ನಾರಾಯಣನೇ ಕವಚ ಅಂತ ತಿಳ್ಕೊಂಡ್ರೆ ಸರಿ, ನನಗೆ ನಾರಾಯಣನೇ ಕವಚವಾಗಿದ್ದಾನೆ ಅಂತ ನಿತ್ಯ ನಾರಾಯಣ ಮಂತ್ರ ಹೇಳಬೇಕಾದ್ರೆ ನಮಗೆ ಕವಚ ಅಂತ ತಿಳ್ಕೊಂಡು ಹೇಳಬೇಕಾದ್ರೆ, ಗಾಯತ್ರಿ ತ್ರಿಗುಣಂ ವಿಷ್ಣುಂ ಧ್ಯಾಯನ್ ಅಷ್ಟಾಕ್ಷರಂ ಜಪೆ, ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಒಂದು ನಾರಾಯಣ ಕವಚಕ್ಕೆ ಮಂತ್ರಕ್ಕೆ ಸಿದ್ಧಿ ಇದ್ರೆ ಇದು ರಾಮ ಕವಚ, ಕೃಷ್ಣ ಕವಚ, ಮಧ್ವ ಕವಚ, ಹನುಮತ್ ಕವಚ, ನರಸಿಂಹ ಎಷ್ಟು ಕವಚಗಳಿವೆ ಅದೆಲ್ಲದ ಅನುಸಂಧಾನ ಮಾಡ್ತಾ ಇದ್ದವರಿಗೆ ಭಯ ಇರೋದಿಲ್ಲ ಅಂತ ತಾತ್ಪರ್ಯ ಇದೆ. ಇದು ಮಂತ್ರದ ಕವಚವಾದ್ದರಿಂದ ಉಳಿದವರಿಗೆ ಹಾಕಿಕೊಂಡಿರೋದು ಗೊತ್ತೇ ಆಗೋದಿಲ್ಲ, ಫಲ ಕೊಡು. ಇನ್ನೊಂದು ದೃಷ್ಟಾಂತ ಬೇಕು ಅಂದರೆ ವೈರ್ ಕಟ್ಟಿರ್ತಾರೆ, ಒಳಗೆ ಹೋಗಿಬಿಡ್ಬೋದು, ಕರೆಂಟ್ ಪಾಸ್ ಮಾಡ್ತಾರೆ, ಒಳಗೆ ಹೋಗೋಕೆ ಆಗೋದಿಲ್ಲ, ಲೈವ್ ವೈರ್ ಸುಟ್ಟಾಗಿ ಸ್ಯಾಕ್ ಹೊಡೆದು ಬಿಡುತ್ತೆ. ಎಷ್ಟು ಆನೆಗಳು ಸಾಯುತ್ತೆ ಅಂತ ಪೇಪರ್ ನೋಡ್ತೀವಲ್ಲ, ಲೈವ್ ವೈರ್ ಹಾಕಿದಾಗ ಏನು ಮಾಡೋಕ್ಕಾಗೋದಿಲ್ಲ. ಇದು ಲೈವ್ ಇದ್ದ ಹಾಕಿ, ಬರೀ ಕವಚ ಹಾಕ್ಕೊಂಡು ಬಟ್ಟೆ ಹಾಕೊಳ್ಳೋದಲ್ಲ, ಬರೀ ಇದು ಅಲ್ಲ, ಡೆಡ್ ಅದು. ಮಂತ್ರ ಗೊತ್ತಿದ್ರೆ ಲೈವ್ ಆಗಿಬಿಡುತ್ತೆ. ಇನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಎಲ್ಲ ಇದು ಆಪತ್ತಿನಿಂದ ಪರಿಹಾರ ಕಾಣಲಿಕ್ಕಿರ್ತಕ್ಕಂಥ ರಾಜಮಾರ್ಗ ನಾರಾಯಣ ಕವಚ ಉಪಲಕ್ಷಣೆಯ ಇತರ ಮಂತ್ರ ಕವಚಗಳು ಅಂತ ಹೇಳ್ತಾ ಇವತ್ತಿನ ದಿವಸ ಮೊದಲೇ ಹೇಳಿದಂತೆ ಸುವರ್ಣ ಮಹೋತ್ಸವ ನಮ್ಮ ಕಾರ್ಯಾಗಾರದ್ದು. ಅದರ ಅಂಗವಾಗಿ ದೀರ್ಘಕಾಲದ ಕಾರ್ಯಕ್ರಮ ನಡೆದಿದೆ. ಸಾಮಾನ್ಯವಾಗಿ ಇದು ನಡೆಯೋದು 2-3, 3-6, 2-5 ಹಾಗೆಲ್ಲ ನಡೆಯೋದು ಪ್ರತಿ ಸರ್ತೆ. ಇದು ಸುವರ್ಣ ಮಹೋತ್ಸವದ ಕಾರ್ಯಕ್ರಮ, ಇಡೀ ದಿವಸದ ಕಾರ್ಯಕ್ರಮವಾಗಿದೆ. ಜೊತೆಗೆ ವಿವಿಧ ವಿದ್ವಾಂಸರಿಂದ ಕೂಡ ಪ್ರಾಂಶವಾದ ಯೋಜನೆಯಾಗಿದೆ. ಈಗ ಆ ಹಂತದಲ್ಲಿ ವಿದ್ವಾಂಸರಾಗಿರ್ತಕ್ಕಂಥ ಹರಿದಾಸ ಭಟ್ಟರಿಂದ ಈಗ ಕಾರ್ಯಕ್ರಮ ಉಂಟು. ವಿಶೇಷ ಅವರು ಶ್ರೇಷ್ಠವಾದ ವಿದ್ವಾಂಸರಾಗಿದ್ದಾರೆ ಮತ್ತು ಅನೇಕ ರೀತಿಯಲ್ಲಿ